ಮಾಡ್ತಾರೆ ಅಂತ ಹೇಳೋದು, ಮಕ್ಕಳೇನ್ ಮಾಡ್ತಾರೆ ಹೇಳೋ ಗ್ಯಾರಂಟಿಗೆ ನಿನ್ ಕಾಲದೊಳಗೆ, ತಾನೇನ್ ಮಾಡ್ತಾರೆ ನೆಕ್ಸ್ಟ್ ಅಂತ ಹೇಳೋ ಕಾಲ ಇಲ್ಲ. ಅಂತವತ್ತೆ ಹತ್ತನೆಯವರು ಇದೊಂದು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಪರಂಪರೆಯ ಬಗ್ಗೆ ಎಷ್ಟು ಖಚಿತವಾದ ಧೋರಣೆ ಅವರಿಗೆ. ಈ ಒಂದು ವಿಷನ್ ಇದೆಯಲ್ಲ ಅದು ಎಲ್ಲರಿಗೂ ಬರೋದಿಲ್ಲ. ದುರ್ದರ್ಶಿತ್ವ ಎಲ್ಲರಿಗೂ ಇರುತ್ತದೆ, ದೂರದರ್ಶಿತ್ವ ಇರೋದು ಬಹಳ ಕಷ್ಟ. ದೂರದರ್ಶಿತ್ವ ಅಂತ ಜ್ಞಾನ ನಮ್ಮಲ್ಲಿ ಒಂದೇ ಬರ್ತಾರೆ ಅಂತಕ್ಕಂತ ಮಾತಾಡ್ಬೇಕಾದ್ರೆ ಎಷ್ಟು ಆಶ್ಚರ್ಯ. ಅವ್ರು ಬರ್ತಾರೆ, ಬರೀತಾರೆ, ಪೂರ್ಣ ಮಾಡ್ತಾರೆ, ಈ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಅಂತ ಪರಂಪರೆ ನಿರ್ಮಾತೃಗಳಾಗೋದೇನು ಬಹಳ ದೊಡ್ಡದು. ಅದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಸಾಧನೆ ಎಷ್ಟು ದೊಡ್ಡದೋ ಆ ಪರಂಪರೆ ಮುಂದುವರಿಸೋದು ಇದೆಯಲ್ಲ ಬಹಳ ಅಸಾಧಾರಣವಾದ ಸಾಧನೆ. ಎಷ್ಟೋ ಸಂಸ್ಥೆಗಳು ಒನ್ ಮ್ಯಾನ್ ಶೋ ಆಗಿಬಿಡುತ್ತೆ, ಅವರಿದ್ದಾಗ ಇರುತ್ತೆ ಬುದ್ಧಿ ಹೋಗಿಬಿಡುತ್ತೆ, ಅವರೆಲ್ಲ ನಿರ್ನಾಮ ಆಗಿಡೋದುಂಟು. ಆದರೆ ವ್ಯಾಸರಾಜ ನಮ್ಮ ಪದ್ಧತಿ ಹಾಗಲ್ಲ, ಸಂಪ್ರದಾಯ ಪ್ರವರ್ತನೆ ಆಗಬೇಕು. ಸಂಪ್ರದಾಯ ಪ್ರವರ್ತನೆಯನ್ನ ಈ ಗ್ರಂಥ ರಚನೆ ಮೂಲಕ ಮಾಡ್ತಕ್ಕಂಥ ವ್ಯಕ್ತಿಗಳು ಮುಂದೆ ಬರ್ತಾರೆ ಅಂತ ಹೇಳಬೇಕಾದ್ರೆ ಎಂಥ ದಿವ್ಯಜ್ಞಾನ ವ್ಯಾಸರಾಜರಿಗಿತ್ತು ಅನ್ನೋದನ್ನು ಊಹಿಸಬೇಕು. ಅದನ್ನು ಪೂರ್ಣ ಮಾಡಿದ ಶ್ರೇಯಸ್ಸು ಶ್ರೀ ರಘುನಾಥ ತೀರ್ಥರದು. ಶೇಷ ಚಂದ್ರಿಕಾಚಾರ್ಯರು ಅಂತಕ್ಕಂಥ ಹೆಸರನ್ನ ಸಾರ್ಥಕ ಮಾಡಿಕೊಂಡಂಥ ಪುಣ್ಯಾತ್ಮರು. ಅವರ ಕಾಲ ಸರಿಯಾಗಿ ಯೋಚನೆ ಮಾಡಿದ್ರೆ ವಿಜಯದಾಸರ ಕಾಲ ಪೂರ್ತಿಯಾಗಿ, ವಿಜಯದಾಸರು ಮೊದಲ 33 ವರ್ಷ ಅವರು ದಾಸಪ್ಪ ಅಷ್ಟೇ, ಅವರು ಪೂರ್ತಿಯಾಗಿ ಬೆಳಕಿಗೆ ಬಂದಿದ್ದು 1700 to 1755 ಅದೇ ಫುಲ್ ಟೈಮಲ್ಲಿ ಶೇಷ ಚಂದ್ರಿಕಾಚಾರ್ಯರು. ವಿಜಯದಾಸರು ದಾಸವರೆಣ್ಯರಾಗಿ ಅವರಿದ್ದಾರೆ. ಇಲ್ಲಿ ಅವರು ವ್ಯಾಸಪೀಠದಲ್ಲಿ ಮೆರಿತಾ ಇರ್ತಕ್ಕಂಥ ಮಹಾನುಭಾವರಾಗಿ ಚಂದ್ರಿಕಾಚಾರ್ಯರಿದ್ದಾರೆ. ತಾತ್ಪರ್ಯ ಚಂದ್ರಿಕಾಚಾರ್ಯರ ಶಿಷ್ಯರಾಗಿ ಬಂದ ಮಹಾನುಭಾವರು ಶ್ರೇಷ್ಠ ತಾತ್ಪರ್ಯ ಚಂದ್ರಿಕಾಚಾರ್ಯರಿದ್ದಾರೆ ಎಂಬುದು ಗಮನಿಸಬೇಕಾದ ಅಂಶ. ಈ ವ್ಯಾಸಕೂಟ ದಾಸಗಳು ಎರಡು ಕೂಡ ಸಮಸಮವಾಗಿ ಬೆಳೆದು ಬಂದು ಎಂಬುದು ಗಮನಿಸಬೇಕಾದ ಅಂಶ. ಎರಡು ಒಂದಕ್ಕೂ ವಿರೋಧ ಮಾಡಿಕೊಳ್ಳಿಲ್ಲ, ಯಾಕೆ ಪೂರಕವಾದ ಎರಡು ಕೂಡ, ಎರಡು ಪೂರಕವಾದ ಶಾಸ್ತ್ರಗಳಾಗಿ ಬಂತು. ಆ ಕಡೆಗೆ ಅವರ ಮಹಾತ್ಮ, ಆ ಕಡೆ ಇವರ ಮಹಾತ್ಮ ಬಂತು. ಶ್ರೇಷ್ಠ ಚಂದ್ರಿಕಾಚಾರ್ಯರ ಮತ್ತೊಂದು ದೊಡ್ಡ ಹಿರಿಮೆ, ಅವರ ಗುರುಗಳು ಒಂದು ಕಡೆ, ಶಿಷ್ಯರು ಒಂದು ಕಡೆ. ಲಕ್ಷ್ಮೀನಾರಾಯಣ ಮುನಿಗಳು ಅವರ ಗುರುಗಳು, ಜಗನ್ನಾಥ ತೀರ್ಥರು ಅವರ ಶಿಷ್ಯರು. ಎರಡು ಗಮನಾರ್ಹವಾದ, ಜಗನ್ನಾಥ ತೀರ್ಥರ ಬಗ್ಗೆ ಕೆಳದೇ ಇರೋರೇ ಇರೋದಿಲ್ಲ. ಅವರ ಭಾಷ್ಯ ದೀಪಿಕಾ ಓದುವುದೇನೆ, ಇಡೀ ಭಾಷ್ಯ ರಚನೆಯಾಗಿ ಅರ್ಥ ಮಾಡಿಕೊಳ್ಳುವ ಸುಸಾಧ್ಯವಾದ ವಿಚಾರ. ತತ್ವಪ್ರಕಾಶಿಕಾದಿ ಎಲ್ಲ ಪ್ರಾಚೀನ ಗ್ರಂಥಗಳನ್ನು ಹೊಂದಿಸಿಬಿಟ್ಟು ಭಾಷ್ಯಕ್ಕೆ ನೇರವಾದಂಥ ವ್ಯಾಖ್ಯಾನ ಬೆರೀತಕ್ಕಂಥ, ಇದು ಬಹಳ ಸಾಹಸದ ಕೆಲಸ. ಅದರಲ್ಲಿ ಅವರ ಸಾಧನೆ ಬಹಳ ದೊಡ್ಡ ಸಾಧನೆ ಜಗನ್ನಾಥ ತೀರ್ಥರದು. ಅವರ ಸಾಧನೆಯನ್ನ ಉಳಿದವರು ಯಾರೇ ಹೇಳೋದಕ್ಕಿಂತ ಸತ್ಯ ಧರ್ಮ ತೀರ್ಥರು ಅಂತಿದ್ದ. ಅವರು ಉತ್ತರಾದಿ ಮಠದಲ್ಲಿ ಬಹಳ ಪ್ರಸಿದ್ಧರಾದಂಥ ಜ್ಞಾನಿಗಳು. ಅವ್ರು ಹೇಳುತ್ತಾರೆ, ಒಂದು ಕಡೆ ಬಂದಾಗ ಭಾಷ್ಯ ದೀಪಿಕಾಚಾರ ಅನೇಕ ಸರ್ತಿ ಕೋಟ್ ಮಾಡ್ತಾರೆ, ಕೋಟ್ ಮಾಡ್ತಾ ಒಂದು ಕಡೆ ಹೇಳ್ತಾರೆ. ನಮ್ಮಲ್ಲಿ ಆಧುನಿಕ ಪದ್ಧತಿ ಇದೆಯಲ್ಲ, ಅವ್ರು ಬೇರೆ ಮಠದವರು ಹೇಗೆ ಉಲ್ಲೇಖ ಮಾಡ್ತಾ ಇರ್ತಾರೆ, ಪ್ರಶ್ನೆ ಮಾಡಿಕೊಂಡ್ರೆ ನಮ್ಮ ಮಠ ಮುಖ್ಯ ಅಲ್ಲ, ಜ್ಞಾನ ಬಹಳ ಮುಖ್ಯ ಅಂತ ಉಲ್ಲೇಖ ಮಾಡ್ತಾರೆ. ತುಂಬಾ ಚೆನ್ನಾಗಿ ಬರ್ತಾರೆ ಭಾಷ್ಯ ದೀಪಿಕಾದಲ್ಲಿ ಅಂತ ಕೊಂಡಾಡ್ತಾರೆ. ಅರ್ಥ ಮಾಡಿಕೊಂಡ್ರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಬಹಳ ಕೊಂಡಾಡ್ತಾರೆ, ಅದು ಬಹಳ ಮುಖ್ಯ. ಅದನ್ನು ನಿಜವಾದ ಅರ್ಥ ಮಾಡಿಕೊಂಡ್ರೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಭಾಷ್ಯ ದೀಪಿಕ ದೊಡ್ಡ ಸಂಶೋಧನಾ ಗ್ರಂಥ, ಇನ್ನು ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ಸಂಶೋಧನಾ ಗ್ರಂಥ. ಎಷ್ಟು ವಾದಿರಾಜ ಸ್ವಾಮಿಗಳು, ಚಂದ್ರಿಕಾಚಾರ್ಯರು, ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸ್ತಾ ಅವರು ವಿವರಣೆ ಕೊಡ್ತಾರಲ್ಲ, ತೀರಾ ಅದ್ಭುತವಾದ ಕೃತಿ ಭಾಷ್ಯ ದೀಪಿಕ. ಅದನ್ನು ಓದ್ದ ಹೊರತು ಭಾಷ್ಯದ ಅಧ್ಯಯನ ಪೂರ್ತಿ ಆಯಿತು ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಮಹಾನುಭಾವ. ಇವರ ಗುರುಗಳು ರಘುನಾಥ ಲಕ್ಷ್ಮೀನಾರಾಯಣ ಮುನಿಗಳು. ಬಹಳ ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ, ಅವರ ಗ್ರಂಥ ಬರೆದಿದ್ದರ ಬಗ್ಗೆ ಹೆಚ್ಚು ಪ್ರಖ್ಯಾತಿ ಇಲ್ಲ. ಅಂದರೆ ಅನೇಕ ಹಸ್ತಪ್ರತಿ ಸಂಗ್ರಹಗಳಲ್ಲಿ ಒಂದು ಗ್ರಂಥ ಸಿಗುತ್ತೆ, ಪ್ರಮಾಣ ಸಂಗ್ರಹ ಅಂತ ಸಿಗುತ್ತೆ, ಲಕ್ಷ್ಮೀನಾರಾಯಣ ಮುನೀಂದ್ರ ಸಂಗ್ರಹೀತ ಅಂತ ಬರೋದು. ಶ್ರೀಪಾದರಾಜರ ಆದ್ಮೇಲೆ ಇನ್ನೊಬ್ಬ ಲಕ್ಷ್ಮೀನಾರಾಯಣ ಮುನಿಗಳು ಪ್ರಸಿದ್ಧರಾಗಿಲ್ಲ, ಅವರೊಬ್ಬರೇ ಪ್ರಸಿದ್ಧರಾಗಿರೋದು. ಆ ದೃಷ್ಟಿಯಲ್ಲಿ ಪ್ರಾಯ ಅವರ ಕೃತಿ ಅದು. ಆಚಾರ್ಯರ ಅನೇಕ ವಿಚಾರಗಳ ಬಗ್ಗೆ ಪ್ರಮಾಣಗಳ ಕ್ರೋಢೀಕರಣ ಮಾಡಿರ್ತಕ್ಕಂಥ ದೊಡ್ಡ ಗ್ರಂಥ, ಅದರ ಸ್ವಲ್ಪ ಭಾಗ ನನ್ನಲ್ಲಿದೆ. ಆ ಸಮಗ್ರ ಭಾಗ ಅನೇಕ ಲೈಬ್ರರಿಗಳಲ್ಲಿ ಉಂಟು. ಪ್ರಮಾಣ ಸಂಗ್ರಹ ಅಂದರೆ ಬಹಳ ಒಳ್ಳೆಯ ಗ್ರಂಥ ಅದು. ಆ ಪರಿಕಲ್ಪನೆ ಬಹಳ ದೊಡ್ಡ ಪರಿಕಲ್ಪನೆ. ಶಾಸ್ತ್ರದ ಪ್ರಮಾಣ ಪ್ರಮೇಯಗಳಿಗೆ ಪ್ರಮಾಣಗಳನ್ನು ಕ್ರೋಢೀಕರಿಸಿಕೊಡೋದು ಅಂದರೆ ಸಾಮಾನ್ಯವಾದದ್ದಲ್ಲ. ಒಬ್ಬ ದೊಡ್ಡ ಯತಿಶ್ರೇಷ್ಠರಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಅವರು ಗುರುಗಳು ಹಾಗೆ ಶಿಷ್ಯರು ಹೀಗೆ. ಅಂದರೆ ಶ್ರೇಷ್ಠ ಚಂದ್ರಿಕಾಚಾರ್ಯರ ಸಾಧನೆ, ಚಂದ್ರಿಕಾಚಾರ್ಯರ ಸಾಧನೆಯಿಂದ ಗ್ರಂಥ ರಚನೆಯಲ್ಲಿ ಮಾತ್ರ ಅಲ್ಲ ಪಾಠ ಪ್ರವಚನದಲ್ಲೂ ಮುಂದುವರಿಸಿದರು. ಜಗನ್ನಾಥ ತೀರ್ಥರಂತ ಪಂಡಿತರನ್ನು ತಯಾರು ಮಾಡಿದರು ಅಂದರೆ ಸಾಮಾನ್ಯವಾದದ್ದಲ್ಲ. ಚಂದ್ರಿಕಾಚಾರ್ಯರ ಪರಂಪರೆ ಹೇಗೆ ಮುಂದುವರಿಯುತ್ತೋ ಇವರಿಂದ ಜಗನ್ನಾಥ ತೀರ್ಥರ ಮೂಲಕ ಮುಂದುವರಿಸ್ತಾ ಇದ್ದಾರೆ. ಮತ್ತು ಲಕ್ಷ್ಮೀನಾರಾಯಣ ಮುನಿಗಳ ಹತ್ರ ಇವರು ಚಿಕ್ಕಂದಿನಿಂದ ಬೆಳೆದರಂತೆ. ಲಕ್ಷ್ಮೀನಾರಾಯಣರ ವಿದ್ಯಾ ಶಿಷ್ಯರು ಹೌದು, ಆಶ್ರಮ ಶಿಷ್ಯರು ಹೌದು, ಶ್ರೇಷ್ಠ ಚಂದ್ರಿಕಾಚಾರ್ಯ. ಲಕ್ಷ್ಮೀನಾರಾಯಣ ಮುನಿಗಳಿಗೆ ನಾವು ತುಂಬ ಗೌರವವನ್ನು ಸಲ್ಲಿಸಬೇಕು. ಎಂತ ಅದ್ಭುತ ಶಿಷ್ಯರನ್ನು ಕೊಟ್ಟಿದ್ದಾರೆ ಮಹಾನುಭಾವರು. ಮೊದಲು ನಾವು ಯೋಚನೆ ಮಾಡಿದರೆ ಶ್ರೇಷ್ಠ ಚಂದ್ರಿಕಾಚಾರ್ಯರ ಮಹಿಮೆ ನಮಗೆ ಅವರ ಗುರುಗಳ ಅನುಗ್ರಹದ ಫಲ ಅನ್ನೋದನ್ನು ಚಿಂತನೆ ಮಾಡತಕ್ಕಂಥ ಒಳ್ಳೆ ಪ್ರಸಂಗ ಇದೆ. ಅನಂತರ ಒಂದು ಕಡೆಗೆ ತತ್ವ ಕಣಿಕ, ಈಗ ಶ್ರೇಷ್ಠ ಚಂದ್ರಿಕಾಚಾರ್ಯರ ಬಗ್ಗೆ, ಅವರ ಶ್ರೇಷ್ಠ ಚಂದ್ರಿಕಾ ಗ್ರಂಥದ ಬಗ್ಗೆ ವಿದ್ವಾಂಸರಾದ ತಿರುಮಲ ಕುಲಕರ್ಣಿ ಅವರು ಹೇಳಿದ್ದಾರೆ ಈಗಾಗಲೇ. ಇನ್ನ ಅವರ ತಂತ್ರಸಾರಕ್ಕೆ ವ್ಯಾಖ್ಯಾನ ಇದೆಯಲ್ಲ ತತ್ವಕಣಿಕ, ತಂತ್ರಸಾರಕ್ಕೆ ವ್ಯಾಖ್ಯಾನ ಬಿರೋದು ಬಹಳ ದೊಡ್ಡ ಸಾಹಸದ ಮತ್ತೊಂದು ಕೆಲಸ. ಯಾಕಂದ್ರೆ ಉಪಾಸನೆಯ ಭಾಗ ಮುಖ್ಯವಾಗಿ ಯಾರಿಗೆ ಅನುಷ್ಠಾನ ಇಲ್ಲ ಅವರು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ತಂತ್ರಸಾರ ಒಂದು ದೃಷ್ಟಿಯಿಂದ ತೀರ ಬೇಸಿಕ್ ವರ್ಕ್, ತಂತ್ರಸಾರದ ಬಗ್ಗೆ ಮಧುವಿನಲ್ಲಿ ಮಹತ್ವ ಬರ್ತದೆ. ಆಚಾರ್ಯ ಹೇಳ್ತಾರೆ, ಗ್ರಂಥೋಯಂ ಪಾಠ ಮಾತ್ರೇಣ ಸಕಲಾಭಿತ್ತ ಸಿದ್ಧಿದ. ತಂತ್ರಸಾರ ಸುಮ್ಮನೆ ಪಾಠ ಮಾಡಿ ಸಾಕು, ಅಂದ್ಕೊಂಡಿದ್ದೆಲ್ಲ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಏನು ಬೇಕು ನಿಮಗೆ ಅದೆಲ್ಲ ಕೊಡ್ತಕ್ಕಂಥ ಕಲ್ಪವೃಕ್ಷ ಕಾಮಧೇನು ಅಂದರೆ ತಂತ್ರಸಾರ. ಬಹಳ ಜನಕ್ಕೆ ಮಹಿಮೆ ಗೊತ್ತಿಲ್ಲ, ಏನೋ ಆಗಬೇಕು ಅಂತ ಏನೇನೋ ಮಾಡ್ತಿರ್ತಾರೆ, ಏನು ಮಾಡಿಬೇಡಿ, ತಂತ್ರಸಾರ ಸುಮ್ಮನೆ ಪಾಠ ಮಾಡಿ ಅಂತ ಹೇಳ್ತಾರೆ. ನಮಗೆ ಪದ್ಧತಿ ಬಂದೇ ಇಲ್ಲ ಅದು. ಮಾಡಿ ನೋಡಿ ಸಕಲಾಭಿತ್ತ ಸಿದ್ಧಿದ ಅದು ಹೇಳ್ತಾರೆ. ಕಲ್ಪವೃಕ್ಷ ಕಾಮಧೇನು ಇದ್ದ ಹಾಗೆ ಕಸ್ತಂತ್ರಸಾರಂ ಸಂಪ್ರಾಪ್ಯ ನ ಸ್ಯಾತ್ ಪರ್ಯಾಪ್ತ ವಂಚಿತ. ಮತ್ತೆ ದಿವಸಕ್ಕೆ ಪೂರ್ತಿ ಪಾರಾಯಣ ಮಾಡಬಹುದು ತಂತ್ರಸಾರ. ಎಷ್ಟು ಚಿಕ್ಕ ಗ್ರಂಥ ಅಂದ್ರೆ ಬರೀ ನಾಲ್ಕೇ ಅಧ್ಯಾಯ, ಸುಮಾರು 400 ಶ್ಲೋಕ ಅಷ್ಟೇ. ಸುಲಭ ಇಡೀ ಒಂದು ದಿವಸದಲ್ಲಿ ಪಾರಾಯಣ ಮಾಡಬಹುದು. ಒಂದು 1.5 ತಾಸು ಸಾಕು ತಂತ್ರಸಾರ ಪಾರಾಯಣ. 1.5 ಗಂಟೆ, 1.5 ಗಂಟೆಯಲ್ಲಿ ಸಕಲ ಪುರುಷಾರ್ಥ ಸಾಧನೆಯ ಮಂತ್ರವನ್ನು ಆಚಾರ ಹೇಳಿಕೊಡ್ತಾರೆ. ಮತ್ತೆ ಹೇಳ್ತಾರೆ, ಬರೀ ಪಾಠ ಮಾತ್ರ ಏನ, ಸುಮ್ಮನೆ ಪಾರಾಯಣ ಮಾಡಿ ಸಾಕಷ್ಟು ಸಿದ್ಧಿ ಕೊಡುತ್ತೆ. ಕಿಮು ಜ್ಞಾನ ಕಿಮು ಅನುಷ್ಠಾನ, ಇನ್ನು ಅರ್ಥ ಮಾಡ್ಕೊಂಡ್ರೆ ನಡ್ಕೊಂಡ್ರೆ ಕೇಳಬೇಕಾ, ಇನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಉಭಯಸ್ಮಾತ್ಯ ಕಿಂ ಪುನಃ, ಅವೆರಡು ಮಾಡಿದ್ರೆ ಕೇಳಬೇಕಾ. ನಮಗೆ ದೊಡ್ಡ ದುರಂತ ಇರೋದು ಅಲ್ಲಿ, ನಮ್ಮಲ್ಲಿ ಕಲ್ಪವೃಕ್ಷ ಕಾಮಧೇನು ಇಟ್ಕೊಂಡು ನಾವು ಕಂಡು ಕಡೆ ಭಿಕ್ಷೆ ಬೇಡಕ್ಕಾಗ್ತೀವಿ. ಚೋಡಿಪತಿ ಸುತ್ತ ನೆನೆಸಿ ಕೈ ದುಗ್ಗಾಣೆ ಕೊಡುವ ತೆರದಿ ಅಂತ ಹೇಳ್ತಾರೆ ಜಗನ್ನಾಥ ಹತ್ರ. ಹಾಗಾಗಿ ಮಾಧ್ವರು ಅಂದ್ರೆ ರಾಜಮಹಾರಾಜರಿದ್ದಾಗಿರ್ಬೇಕು. ಇದ್ರಲ್ಲ ವ್ಯಾಸರಾಜರಂತವರು ರಾಜಮಹಾರಾಜರಿಂದ ಶಿರಸಾ ಮಾನ್ಯರಾಗಿಬಿಟ್ರು ಮಹಾನುಭಾವ. ಇನ್ನೊಬ್ಬರೊಂದು ಕೈ ಚಾಚಬಾರದು ಅಂತ ಆಸ್ತಿ ರಾಜಭಾಚಾರ ಮಾಡಿಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ಏನು ಬೇಕು ನಿಮಗೆ ಎಲ್ಲ ಕೊಡುತ್ತೆ ತಂತ್ರಸ. ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾದಿ ಗುಣಪ್ರದ. ವ್ಯಾಖ್ಯಾನ ಶಕ್ತಿ ಬೇಕಾ, ಕವಿಯಾಗಬೇಕಾ, ಏನು ಬೇಕು ನಿಮಗೆ ಅದೆಲ್ಲ ಕೊಡು. ಶತ್ರುಗಳು ಸಾಯಬೇಕಾ, ನಾಶವಾಗಬೇಕಾ, ನರಸಿಂಹ ಮಂತ್ರ ಹೇಳಿ ನಿಮಗೆ. ರೋಗನಾಶ ಆಗಬೇಕಾ, ಸಂಸ್ಕೃತಿ ವ್ಯಾಧಿನಾಶನ. ಹನ್ಮಂತರು ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನ. ಏನು ಬೇಕು ನಿಮಗೆ, ಇಂಥ ಒಂದು ಪರಿಸ್ಥಿತಿ ಯಾರು ತಂದುಕೊಡ್ತಾರೆ ನಮಗೆ ಯೋಚನೆ ಮಾಡಿ. ಇಂಥ ಸುಭದ್ರವಾದಂಥ ವ್ಯವಸ್ಥೆಯನ್ನು ಶಿಷ್ಯವೃಂದಕ್ಕೆ ಮಾಡಿದ ಮಹಾಗುರುಗಳು ಶ್ರೀಮನ್ ಮಧ್ವಾಚಾರ್ಯ. ಅಂತ ತಂತ್ರಸಾರದ ಬಗ್ಗೆ ನಾವು ತಿಳ್ಕೊಳ್ಳೋದು ಒಂದು ದೇವ ಪೂಜಾ ಪದ್ಧತಿಯಿಂದ, ಈ ಮಂತ್ರ ಜಪಗಳ ಮೂಲಕ, ಹೋಮ ಹವನಗಳ ಮೂಲಕ, ಅವೆಲ್ಲವೂ ತಂತ್ರಸಾರಕ್ಕೆ ಮೂಲ ಆಕಾರ ಅಂತ ಹೇಳಿದರೆ ತಂತ್ರ ಶ್ರೀಮದ್ ಆಚಾರ್ಯರ ಕೃತಿ ತಂತ್ರಸಾರ ಸಂಗ್ರಹ. ಮೂಲ ಗ್ರಂಥ ಆಚಾರ್ಯರದಲ್ಲ, ಅಥ ವಿಷ್ಣುವುದಿತೇ ತಂತ್ರಸಾರೆ, ಮಹಾವಿಷ್ಣು ಬರೆದ ತಂತ್ರಸಾರ ಗ್ರಂಥದ ಸಂಗ್ರಹ ಇದು. ತಂತ್ರಸಾರ ಸಂಗ್ರಹ ಅಂತ ಪೂರ್ತಿ ಹೇಳ್ತಿರೋದು. ಅದರ ವ್ಯಾಖ್ಯಾನಗಳು 30 ಮೇಲೆ ಸಿಗುತ್ತೆ. ಅದರಲ್ಲಿ ಎರಡು ವ್ಯಾಖ್ಯಾನ ಬಹಳ ದೊಡ್ಡ ವ್ಯಾಖ್ಯಾನಗಳು. ಒಂದು ಚಲಾರಿ ಶೇಷಾಚಾರ್ಯರ ವ್ಯಾಖ್ಯಾನ, ಇನ್ನೊಂದು ರಘುನಾಥ ತೀರ್ಥರ ಈ ಒಂದು ಅಪೂರ್ವವಾದ ತತ್ವಕಣಿಕಾ ವ್ಯಾಖ್ಯಾನ. ಅವೆರಡಕ್ಕೂ ತುಂಬ ವ್ಯತ್ಯಾಸ ಇದೆ ಅಪ್ರೋಚ್ನೊಳಗೆ. ತತ್ವಕಣಿಕ ಅನೇಕ ಪ್ರಮಾಣಗಳ ಸಂಗ್ರಹ, ಅಷ್ಟು ಪ್ರಮಾಣಗಳನ್ನು ಬೇರೆ ಕಡೆ ನಾವು ಕಾಣೋದು ಸಾಧ್ಯ ಇಲ್ಲ. ತುಂಬ ಅಶ್ರುತ ಗ್ರಂಥಗಳಿಂದ ಅಪೂರ್ವ ಕೊಟೇಷನ್ಸ್ ಕೊಡ್ತಾರೆ. ಹೀಗಾಗಿ ತುಂಬ ವಿವರಣೆಗಳನ್ನು ಕೊಟ್ಟು ತಂತ್ರಸಾರದ ಸಮಗ್ರ ಪರಿಚಯ ಮಾಡಿಕೊಡ್ತಕ್ಕಂಥ ಅಪೂರ್ವ ಕೃತಿಯ ಈಗಾಗಲೇ ಅದನ್ನು ವಿದ್ವಾನ್ ಪ್ರಹ್ಲಾದಾಚಾರ್ಯ ಸಂಪಾದನೆ ಮಾಡಿ ಪ್ರಕಾಶಿತವಾಗಿದೆ. ವ್ಯಾಸರಾಜ ಮಠದ ಪ್ರಕಾಶಿತವಾಗಿದೆ. ಶೇಷಾತ್ರ ಚಂದ್ರಿಕನು ಹೆಚ್ಚು ಕಡಿಮೆ ಹೆಚ್ಚು ಪ್ರಕಾಶಿತವಾಗಿದೆ, ಸ್ವಲ್ಪ ಬಾಕಿ ಇರಬೇಕಷ್ಟೇನೆ. ಬೃಹದ್ಯಶಾಸ್ತ್ರನೂ ಪ್ರಕಾಶಿತವಾಗಿದೆ, ಬಹುಶಃ ಅದು ನಮ್ಮ ಪುಣ್ಯ. ಶೇಷಚಂದ್ರಿಕಾಚಾರ್ಯರ ಬಗ್ಗೆ ವಿವರಗಳು ಗೊತ್ತಿಲ್ಲದವರು ಗ್ರಂಥಗಳು ಪ್ರಕಾಶಿತವಾಗಿದೆ ಅನ್ನೋ ದೊಡ್ಡ ಭಾಗ್ಯ ಅದು ಒಂದು ಆ ಮಟ್ಟಿಗೆ. ಅದರ ಜೊತೆಗೆ ಹೊಸ ಗ್ರಂಥವೊಂದು ಸಿಕ್ಕಿದೆ ನೆನಪಿರಬೇಕು, ಗಂಗಾ ಸ್ತೋತ್ರ ಅಂತ ಒಂದು. ತುಂಬ ಹಸ್ತ ಹಳೆಯ ಕಾಲದಲ್ಲಿ ತುಂಬ ಕಡೆ ಬರೆದಿದ್ದಾರೆ ಶೇಷಚಂದ್ರ ಗ್ರಂಥಗಳ ಗಂಗಾ ಸ್ತೋತ್ರ ಗಂಗಾ ಸ್ತೋತ್ರ ಅಂತ, ಅದು ಸಿಕ್ಕಿರಲಿಲ್ಲ. ಸ್ವಲ್ಪ ದಿವಸಗಳ ಹಿಂದೆ ಸಂಜೆ ಹಸ್ತ ಪ್ರಸಂಗಕ್ಕೆ ಅಂತ ಹೊರಟಾಗ ಯಾರು ಪಂಡಿತರೇ ಅಲ್ಲದವರು ಮನೆಯಲ್ಲಿ ರಾಶಿ ಬಿದ್ದಿತ್ತು, ತೆಗೆದು ನೋಡಿದರೆ ಅದರಲ್ಲಿ ಗಂಗಾ ಸ್ತೋತ್ರ ಅಂತ ಸಿಕ್ತು. ತೆಗೆದು ನೋಡಿದಾಗ ರಘುನಾಥ ತೀರ್ಥರ ಗಂಗಾ ಸ್ತೋತ್ರಗಳಿದೆ, 30 ಶ್ಲೋಕಗಳಿವೆ. ಬಹಳ ಅಪೂರ್ವವಾದ ಗಂಗಾ ಸ್ತೋತ್ರ. ಗಂಗಾ ಸ್ತೋತ್ರದಿಂದ ಇವತ್ತು 3 ಗ್ರಂಥಗಳಿಂದ ವಿದ್ವಾಂಸರಿಗೆ ಮುಟ್ಟಿದರೆ, ಗಂಗಾ ಸ್ತೋತ್ರದಿಂದ ಪಾಮರರಿಗೂ ಮುಟ್ತಾ ಇದ್ದಾರೆ ರಘುನಾಥ ತೀರ್ಥ. ಬರೀ ಗಂಗಾ ಸ್ತೋತ್ರವಾಗಿದೆ ಎಂಬುದು ಅಷ್ಟೇ ಕಾರಣ ಅಲ್ಲ, ಗಂಗಾ ಸ್ತೋತ್ರ ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಹೆಸರು ಮಾಡಿರ್ತಕ್ಕಂಥ ಸ್ತೋತ್ರ. ಗಂಗಾಲಹರಿ ಜಗನ್ನಾಥ ಪಂಡಿತನ ಗಂಗಾಲಹರಿ ಇದೆ, ಸತ್ಯಧರ್ಮ ತೀರ್ಥರ ಗಂಗಾಲಹರಿ ಇದೆ, ಎರಡು ಗಂಗಾಲಹರಿಗಳಿವೆ. ಅದು ಲೌಕಿಕ ಗಂಗಾಲಹರಿ, ಆಧ್ಯಾತ್ಮಿಕ ಗಂಗಾಲಹರಿ. ಆ ಜಗನ್ನಾಥ ಪಂಡಿತ ಅನ್ನೋದು ಪಾಂಡಿತ್ಯದ ಒಂದು ಭಾವುಕವಾದ ಕೃತಿಯದು, ಆದರೆ ಶಾಸ್ತ್ರೀಯವಾದ ಕೃತಿಯಂದ್ರೆ ಸತ್ಯಧರ್ಮ ಕೃತಿಯ. ಅವರ ಮಧ್ಯೆ ಸತ್ಯಧರ್ಮ ಸ್ವಾಮಿ ಮುಂಚೆ ಬಂದವರು ರಘುನಾಥ ತೀರ್ಥರ, ಇನ್ ಬಿಟ್ವೀನ್ ಬಂದವರು ರಘುನಾಥ ತೀರ್ಥರ. ಅವ್ರು ಬರೆದಿದ್ದೆ ಗಂಗಾಸ್ತುತಿ, ಬಹಳ ರಮ್ಯವಾದಂತಹ ಸ್ತೋತ್ರ ಅದು. ಆ ಸ್ತೋತ್ರವನ್ನು ಸಮಗ್ರ ಸಿಕ್ಕಿದ್ದನ್ನು ಪ್ರಕಾಶನ ಮಾಡಿದೆ ನಮ್ಮ ವ್ಯಾಸರಾಜ ದರ್ಶನ ಪ್ರಕಾಶನ ಪೂರ್ತಿಯಾಗಿ ಗಂಗಾ ಸ್ತೋತ್ರ ಕೊಟ್ಟಿದೆ. ಈ ತಿಂಗಳು ವ್ಯಾಸಮಧ್ವಾನ ಮಾಸಪತ್ರಿಕೆ ಶುರುವಾಗಿದೆಯಲ್ಲ, ನಾಡಿದ್ದು ಬರುತ್ತೆ. ಅದರ ಸಮಗ್ರ ಕೊಟ್ಟಿದೆ, ಮತ್ತೆ ಪೂರ್ತಿಯಾಗಿ ಕೊಟ್ಟು ಶ್ರೇಷ್ಠದ ಪರಿಚಯನೂ ಕೊಟ್ಟಿದೆ. ಅವರ ಸಮಗ್ರ ಸ್ತೋತ್ರವನ್ನು ಕೊಟ್ಟು ಗಂಗಾ ಸ್ತೋತ್ರವನ್ನು ಕೊಟ್ಟು ಅದರ ಹಿರಿಮೆ ಏನು, ಅದರ ಹಿನ್ನೆಲೆ ಏನು, ಎಲ್ಲದನ್ನು ವಿವರಣೆ ಮಾಡಿದೆ. ಅದರಲ್ಲಿ ಓದ್ಕೋಬಹುದು. ಒಂದು 2-3 ಪದ್ಯಗಳನ್ನು ಓದಿ ಹೇಳ್ತೇನೆ ಅಷ್ಟೇ, ಅವ್ರು ಎಷ್ಟು ಅಪೂರ್ವ ಬರೀತಾರೆ ಅಂತ ಹೇಳೋದಕ್ಕೋಸ್ಕರ. ಮೊದಲನೇದಾಗಿ ಅದರ ಧಾಟಿನೇ ವಿಶೇಷ, ಕ್ರೀಡಾಯಾಮ ವಾಸುದೇವ ಮಾ ಧಾಟಿಯಲ್ಲಿ ಬರೀತಾರೆ, ಅದರಲ್ಲೇ ಗೆದ್ದುಬಿಡ್ತಾರೆ. ಕ್ರೀಡಾಯಾಮ ವಾಸುದೇವ ಧಾಟಿ ಅಂದ್ರೆ ಎಂಥವ್ರನ್ನು ಎಳೆದು ಬಿಡುತ್ತೆ. ಬಹುಶಃ ದ್ವಾದಶ ಸ್ತೋತ್ರವನ್ನು ಎಂದೆಂದು ಕೇಳದೇ ಇದ್ದವರು ಕ್ರೀಡಾಯಾಮ ವಾಸುದೇವ ಕೇಳಿದ ಮೇಲೆ ಅದು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಅದ್ಭುತವಾದ ಪರಿಣಾಮ ಬೀರದಂತಹ ಧಾಟಿ ಕ್ರೀಡಾಯಾಮ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಅದಕ್ಕೂ ಅದನ್ನು ಉಪಯೋಗಿಸಿಕೊಂಡಿದ್ದಾರೆ ಶೇಷಚಂದ್ರಿಕಾಚಾರ್ಯ. ಆ ಹಿನ್ನೆಲೆಯಲ್ಲಿ ಅದು ಪಲ್ಲವೇ, ಇಡೀ 30 ಪದ್ಯಗಳಿವೆ ಅದರಲ್ಲಿ, 30 ಪದ್ಯ 29 ಪದ್ಯಗಳು ಇದೇ ವೃತ್ತದಲ್ಲಿ, ಒಂದು ಮಾತ್ರ ಅನುಷ್ಠುಪ್ನಲ್ಲಿ ಬರೆದಿದ್ದ, ಉಳಿದೆಲ್ಲವನ್ನು ಕೂಡ ಬೇರೆ ಮಾಡಿ ಬರೆದಿದ್ದಾರೆ. ಬಹಳ ಅಪೂರ್ವವಾದ ಸ್ತೋತ್ರ. ದೇವಿ ಕಿಂ ವರ್ಣಯೇ ತಾವಕಂ ಚಿತ್ರಕಂ ಪ್ರೇಕ್ಷಿತಂ ಪ್ರಾರ್ಥಿತಂ ಸರ್ವಭೂತ ಸದಾ. ನನಗನ್ಸುತ್ತೆ ವ್ಯಾಸರಾಜ ಮಠದವರು ಅದನ್ನು ರೆಕಾರ್ಡ್ ಮಾಡಿ ಹಾಕಿಬಿಟ್ರೆ ಎಷ್ಟೋ ಜನಕ್ಕೆ ಒಳ್ಳೆ ಬೆಳಿಗ್ಗೆ ತಕ್ಷಣ ಗಂಗಾಸ್ನಾನ ಮಾಡಿದಾಗ, ಪ್ರತಿ ದಿವಸದಲ್ಲೂ ಕೂಡ ಗಂಗಾಸ್ನಾನ ಮಾಡಿ ಒಳ್ಳೆ ಧಾಟಿ ಚೆನ್ನಾಗಿರೋದ್ರಿಂದ ಬಲುಬೇಗ ಮನಸ್ಸು ಹಿಡಿದು ಬಿಡುತ್ತೆ. ಆ ಮೂಲಕವಾಗಿ ಅವರು ಪ್ರಸಾರ ಮಾಡಿಕೊಡೋದು ಬಹಳ ಮುಖ್ಯ. ಹೇಳ್ತಾರೆ, ಪ್ರೇಕ್ಷಿ ದೇವಿ ತಂ ಪ್ರಣಯೇ ತಾವಕಂ ಚಿತ್ರಕಂ ಪ್ರೇಕ್ಷಿತುಂ ಪ್ರಾರ್ಥಿತಂ ಸರ್ವಭೂತೈ ಸದಾ ನೀಕ್ಷಿತುಂ ಯೋಗ್ಯ ಮಂಜಸ್ತರ ಅಂಬತೆ ವೈಭವಂ ಕೋಪಿ ವಕ್ತುಂ ಕ್ಷಮಶಾತ್ಕುತಃ ಸೇವ್ಯತೆ ಪೂಜ್ಯತೆ ನಮ್ಯತೆ ಧಾರ್ಯತೆ ದೇವಿ ಗಂಗೆ ಪದದ್ವಂದ್ವ ಮಂಜಸ್ತರಾಂ. ಇದು ಪಲ್ಲವಿ. ಸೇವ್ಯತೆ ಪೂಜ್ಯತೆ ನಮ್ಯತೆ ಧಾರ್ಯತೆ, ಸೇವೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ನಮನ ಮಾಡ್ತೇವೆ, ಧಾರಣೆ ಮಾಡ್ತೇವೆ, ಅಮ್ಮ ಗಂಗಾ ಇಷ್ಟೆಲ್ಲ ಸ್ತೋತ್ರ ಮಾಡ್ತೇವೆ ಅಂತೇಳಿ ಗಂಗಾ ಇವ್ರು ಹೆಂಗಸರು ಹೇಳ್ಬೋದು ನೆನ್ಪಿಟ್ಕೊಂಡಿರಿ, ಮತ್ತೆ ಎಲ್ಲ ಗಂಡಸರಿಗೆ ಅಂತೇಳಿ ಯೋಚನೆ ಮಾಡಬೇಡಿ. ಇದು ಗಂಗಾ ಸ್ತೋತ್ರ ಹೆಂಗಸರು ತ್ರಿದೇವತಾ ಸ್ತೋತ್ರವಾದ್ದರಿಂದ ದೂರ ಹೇಳೋ ಕಾರಣ ಇಲ್ಲ, ಅದು ಅಭ್ಯಾಸ ಮಾಡಬೇಕು. ವಾಮನೋ ವಾಮನೋ ಭೂತಿಮಿಚ್ಛನ್ ಬಲಿಂ ಮಾಪಯನ್ ಮಾಪಯನ್ ಲೋಕಮೇನಂ ಯದಾ ಆಂಡಕಂ ಭಿನ್ನವಾನ್ ಪಾದಪದ್ಮಾತ್ತದ ತಾವಕಿ ವ್ಯಕ್ತಿ ರೇಷಾ ಸ್ತುತೌ ಪ್ರೋಚ್ಯತೆ ಸೇವ್ಯತೆ ಪೂಜ್ಯತೆ ನಮ್ಯತೆ ಧಾರ್ಯತೆ ದೇವಿ ಗಂಗೆ ಪದದ್ವಂದ ಮಂಜಸ್ತರಾಮ್. ಈ ಗಂಗೆ ಉತ್ಪತ್ತಿ ಕ್ರಮ ಎಲ್ಲ ಹೇಳ್ತಾ ಬರ್ತಾ, ಗಂಗೆ ಹೇಗೆ ಹರಿದು ಬಂದು, ಹೇಗೆ ಉತ್ಪತ್ತಿ ಆಯಿತು, ಪರಮಾತ್ಮನ ಪಾದಕಮಲದ ಹೇಗೆ ಹುಟ್ಟಿದ್ಲು, ಆಶ್ಚರ್ಯ ಅಂದರೆ ಸಮಗ್ರ ಪರಿಚಯಾತ್ಮಕವಾಗಿರ್ತಕ್ಕಂಥ ಗ್ರಂಥ. ಗಂಗಾದೇವಿಯ ಬಗ್ಗೆ ಅನೇಕ ಮಾಹಿತಿಗಳನ್ನು ಬಹಳ ಪೂರ್ವ ರೀತಿಯಲ್ಲಿ ಕೊಡ್ತಾರೆ. ದೇವತಾ ಸಂಘಶ ಪ್ರಾರ್ಥಯಿತ್ವ ಹರಿಂ ಸ್ವರ್ಣದೀಂ ಚಕ್ರಿರೇ ತಾಂಬಯತ್ ಗಾಮಿನಿ ತತ್ರ ತೇ ಲಾಲನಾನ್ ಮೋದಮಾಪುಸುರಾಹ ತತ್ರ ಸು ಪಾಪಿನೋ ಘೋರರೂಪಾಸುರಾಹ. ದೇವತೆಗಳೆಲ್ಲ ಸಂತೋಷಪಟ್ಟರು, ಪಾಪಿಗಳೆಲ್ಲ ತತ್ರಸು ಭಾರಿ ಗಾಬರಿಯಾಗಿ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಭಾರತೈ ಸಜ್ಜನೆ ಸೇವ್ಯಸೆ ನಿತ್ಯಸು ದೀಯತೆ ಸರ್ವಮಿಷ್ಟಂ ಜನೈಸ್ತೂಯಸೆ ದೃಶ್ಯಸೆ ಸರ್ವಭೂತೈರಿಹ ಪ್ರೋಚ್ಯತೆ ಸರ್ವದಾ ಸರ್ವ ವೇದೋರು ವಾದೈರಹೋ. ದ್ವಾದಸ್ತೋತ್ರ ಪದಗಳೇ ಇರ್ತಾರೆ ಎಷ್ಟು ಕಡೆ, ವೇದವಾದವರು ಹೇಳಿ ವಾಚಾರ ಹೇಳ್ತಾರಲ್ಲ ಅದೇ ಪದಗಳನ್ನು ಉಪಯೋಗಿಸ್ತಾರೆ ತುಂಬ ಕಡೆ. ಸರ್ವದಾ ವೇದವಾದೋರು ವಾದೈರಹೋ. ಮುಂದೆ ಹೇಳ್ತಾರೆ, ದೇವಿ ಗಂಗೆ ಪಿತಾ ಮಾಧವೋ ದೇವರೋ ಭಾಗಿನೇಯ ಪತಿರ್ ಭ್ರಾತೃಭೂತ ದೃಶೇ ತೇನ ತೇ ದರ್ಶ್ಯತಾತ್ ವೈಷ್ಣವ ಛತ್ರಕಂ ಕಾರುಡಾ ದರ್ಶನಾತ್ ನ್ಯಾಯತೆ ನ ಸ್ಫುಟಂ. ಇನ್ನು ರುದ್ರದೇವರ ಬಗ್ಗೆ ಒಂದು ಮಾತು ಹೇಳ್ತಾರೆ, ರುದ್ರದೇವರು ಯಾತಕ್ಕೆ ಕುಣಿತಿದ್ದಾರೆ ಅಂತ ಪ್ರಶ್ನೆ. ಅವ್ರು ಹೇಳ್ತಾರೆ, ಸ್ವಾರಸ್ಯ ಹೇಳ್ತಾರೆ ಅಂದರೆ, ರುದ್ರದೇವರು ಯಾತಕ್ಕೆ ಕುಣಿತಿದ್ದಾರೆ ಅಂದರೆ, ವಿಷ್ಣುಪಾದ ತಲೆ ಮೇಲೆ ಹಾಕೊಂಡ್ಬಿಟ್ಟಿದ್ದೇನೆ ಅಂತ ಕುಣಿದಾ ಇರ್ತಾರೆ. ಬಟ್ ತೀರ್ಥ ಸಿಕ್ಕರೆ ಕುಡಿ, ತೀರ್ಥ ಯುದ್ಧ ಅಂತ ಕರೀತಾರಲ್ಲ, ತೀರ್ಥ ಸಿಕ್ಬಿಟ್ರೆ ಕುಣಿದಾಡ್ಬಿಡ್ತಾನೆ ಮನುಷ್ಯ. 24 ತಾಸು ತೀರ್ಥ ಹೊತ್ಕೊಂಡಿದ್ದಾರೆ ಅದಕ್ಕೆ ಕುಣಿತಾರೆ ಅಂತ ಹೇಳೋ ರೀತಿ ನೋಡಿ. ಗಾಂಗಮಂಭ ಪಿನಾಕಿ ಪುರಾ ಮೂರ್ಧಿತೆ ಮಂಗಲಾಂಗ ಕಿಲಾಭೂ ದ್ವಹನ್ ಭಕ್ತಿತ ಪಿಂಗ ನೇತ್ರೋ ಜಟಾ ಉಕ್ಷಿಪನ್ ವಿಷ್ಣವೇ ಹಿ ಅಂಗಜಾರಿ ನನರ್ಥ ಅಖಿಲೇಶಾಜ್ಞೆಯ. ತಲೆ ಮೇಲೆ ಹಾಕೊಂಡ್ಬಿಟ್ಟು ಬಹಳ ಜಟಾ ಉಕ್ಷಿಪನ್ ಜಟೆ ಹರಡಿದ್ದಾರೆ, ಗಂಗಾನದಿ ಮೇಲೆ ಬಿದ್ದಿದೆ, ಅದರ ರುದ್ರದೇವರು ಧರಿಸಿದ್ದಾರೆ, ಆನಂದದಿಂದ ಕುಣಿತಾ ಇದ್ದಾರೆ ಅಂತ ಹೇಳಿದ್ದಾರೆ. ರುದ್ರದೇವರ ವೈಷ್ಣವತ್ವ ಅಂತ ಹೇಳ್ತಕ್ಕಂಥ ಮಾತಿತ್ತು. ಈ ಮಾತು ಕಂಡ ಯಾರೂ ಕೂಡ ಹರಿಸರ್ವೋತ್ತಮನೋ ಹರಸರ್ವೋತ್ತಮನೋ ಅಂತ ಕನಸಿನಲ್ಲೂ ಯೋಚನೆ ಮಾಡೋ ಸಂಭವ ಬರೋದಿಲ್ಲ. ಗಂಗಾಧರನ ಹೆಸರು ಸಾಕು, ಗಂಗೆಯನ್ನು ಒಮ್ಮೆ ತಲೆ ಮೇಲೆ ಹಾಕೊಂಡ್ರೆ ಸಾಕು, ವಿಷ್ಣು ಭಕ್ತನಾಗಿ ಬಿಡ್ತಾರೆ. ಸದಾ ಹಾಕೊಂಡಿದ್ದಾರೆ ಇನ್ನೂ ಸಂಶಯನ ನಿಮಗೆ ಅಂತ ಕೇಳಿದ್ದಾರೆ. ಗಂಗಾಧರ ತಲೆ ಮೇಲೆ ಎಷ್ಟು ಜನ ಹಾಕೊಂಡಿದ್ರೆ ಲೆಕ್ಕ ಇಲ್ಲ, ಯಾರಿಗೂ ಗಂಗಾಧರ ಅಂತ ಹೆಸರು ಬಂದಿಲ್ಲ, ರುದ್ರದೇವರಿಗೆ ಮಾತ್ರ ಬಂತು. ಏಕೆಂದ್ರೆ ಒಮ್ಮೆ ಹಾಕೊಂಡು ಬಿಡೋದಲ್ಲ, ಎಂದು ಬಿಟ್ಟೇ ಇಲ್ಲ ಅವರು, ಸದಾ ಕಾಲ ಗಂಗಾಧರ. ಆದ್ದರಿಂದ ಅವರಂತ ವೈಷ್ಣವಾನಾಮ್ಯಥ ಶಂಭು. ಅದಕ್ಕೆ ಆ ಮಾತನ್ನು ಹೇಳೋದು ಬಹಳ ಸ್ವಾರಸ್ಯವಾದ ಮಾತು. ಯಾದಯ ದೇವಿ ಗಂಗೆ ತನುಜೆ ನಿಜೆ ದೀನಕೆ ಬಾಲಕೆ ಶುದ್ಧ ಭಾವೋರ್ಜಿತ ಸಾದಯ ಮಯಿ ಅಘೋಘಾಪಹೇ ನಿತ್ಯಶೋ ಧೀಯತಾಂ ಮಾ ವಿಲಂಬೋ ಜನಾನಾಂ ಪ್ರಿಯೆ. ಅಮ್ಮ ನಿನ್ನ ಮಕ್ಕಳಲ್ಲಿ ದಯೆ ತೋರಿಸ್ತೀಯಲ್ಲ, ನನ್ನಲ್ಲಿ ಅಂತ ದಯೆಯನ್ನು ತೋರಿಸು ಅಂತ ಹೇಳ್ತಾರೆ. ಗಂಗಾದೇವಿಯ ದಯೆ ಅಂತ ಹೇಳಿದರೆ ಯಾವುದೇ ನದಿ ಸ್ತೋತ್ರ ಮಾಡೋದು ಬೇರೆ, ಗಂಗಾನದಿ ಸ್ತೋತ್ರ ಮಾಡೋದು ಬೇರೆ. ಗಂಗಾನದಿಯ ಪ್ರತಿ ಸ್ತೋತ್ರವೂ ಕೂಡ ವಿಷ್ಣು ಪಾದೋದ್ಭವೇ ಮರಿಬಾರ್ದು. ವಿಷ್ಣು ಪಾದೋದಕದ ವೈಭವ, ವಿಷ್ಣು ಪಾದೋದಕದ ವೈಭವ, ವಿಷ್ಣು ಪಾದದ ವೈಭವ, ವಿಷ್ಣು ಪಾದದ ವೈಭವ ಅಂದಮೇಲೆ ವಿಷ್ಣುವಿನ ವೈಭವ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಗಂಗಾ ಸ್ತೋತ್ರ, ಗಂಗಾ ಸ್ಮರಣೆ, ಗಂಗಾ ದರ್ಶನ, ಯಾವ ನದಿಗಳಿಗಿಂತ ಭಾಗ್ಯ ಇಲ್ಲ. ಮಹಾಭಾರತ ಅನುಶಾಸನ ಪರ್ವದಲ್ಲಿ ನೂರಾರು ಶ್ಲೋಕದಲ್ಲಿ ಗಂಗಾ ಮಹಾತ್ಮೆ ಹೇಳ್ತಾರೆ. ಗಂಗೆ ನೋಡಿದ್ರೆ ಸಾಕು, ಗಂಗೆ ಸ್ಮರಣೆ ಮಾಡಿದ್ರೆ ಸಾಕು, ಗಂಗೆಯನ್ನು ಮುಟ್ಟಿದ್ರೆ ಸಾಕು, ಗಂಗೆಯ ತೀರದಲ್ಲಿ ವಾಸ ಮಾಡಿದ್ರೆ ಸಾಕು, ಗಂಗೆಯಲ್ಲಿ ಸ್ನಾನ ಮಾಡಿದ್ರೂ ಸಾಕು. ಎಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಲೆಕ್ಕ ಹಾಕಿ, ಅಷ್ಟನ್ನು ಬಿಟ್ಟು ಸಾಯ್ತೇವೆ ಅಂದ್ರೆ ಏನು ಮಾಡಬೇಕು ಜನಗಳಿಗೆ, ಇಷ್ಟೆಲ್ಲ ಆಪ್ಷನ್ ಕೊಟ್ಟು ಇನ್ನೂ ಉದ್ಧಾರ ಆಗಲಿ ಏನು ಮಾಡಬೇಕು ಅದಕ್ಕೆ. ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಗುಹ ಒಂದ್ ಕಡೆ ಇದ್ದಾನೆ, ಕೈಕೇಯಿ ಒಂದ್ ಕಡೆ ಇದ್ದಾನೆ. ಕೈಕೇಯಿ ಯಾರು? ಸ್ವತಃ ರಾಮನ ತಾಯಿ ಅನಿಸ್ಕೊಂಡು, ತಾಯಿ ಸತ್ಯ ಮನತಾಯಿಯೇ. ಗುಹ ನೋಡಿದ್ರೆ ಒಬ್ಬ ಬೇಡ, ಬೆಸ್ತರವರು, ಅರ್ಥ ಸಂಬಂಧ ಇಲ್ಲ. ಕೈಕೇಯಿ ಏನ್ ಮಾಡ್ತಾಳೆ? ರಾಮದೇವರಿಗೆ ಸಲ್ಲಬೇಕಾದ ರಾಜ್ಯವನ್ನ ತಪ್ಪಿಸಿ ಕಾಡಿ ಕಳಿಸ್ಕೊಡ್ತಾಳೆ. ಎಂಥ ಪಾಪದ ಕೆಲಸ ಮಾಡ್ತಾಳೆ! ವಿಶ್ವದ ಇತಿಹಾಸದಲ್ಲಿ ದಾಖಲಾಗತಕ್ಕಂತಹ ಪಾಪದವನ್ನು ಮಾಡ್ತಾಳೆ. ರಾಮದೇವರ ರಾಜ್ಯವನ್ನ ರಾಮದೇವರಿಗೆ ತಲುಪದಂತೆ ಮಾಡಿ ಕುತಂತ್ರದಿಂದ ಅದನ್ನ ಹೋಗಿ ಕಳಿಸಿಬಿಡ್ತಾಳೆ. ಆದರೆ ಗುಹ ರಾಮದೇವರು ಬಂದಾಗ ಹೇಳ್ತಾನೆ, ರಾಮ ನನ್ನ ವಿಷಯ ಗೊತ್ತಾಯ್ತು, ಇಲ್ಲೇ ಇದ್ಬಿಡ 4 ವರ್ಷಗಳ ಕಾಲ, ನನ್ನ ರಾಜ್ಯ ನಿನಗೆ ಕೊಡ್ತೇನೆ ಅಂತ ಹೇಳಿದ. ಎಷ್ಟು ವ್ಯತ್ಯಾಸ! ರಾಮರ ರಾಜ್ಯವನ್ನು ತಪ್ಪಿಸಿದ ಕೈಕೇಯಿ ಎಲ್ಲಿ, ತನ್ನ ರಾಜ್ಯವನ್ನು ಕೊಡೋ ಗುಹ ಎಲ್ಲಿ? ಅವನೇನು ಸಂಸ್ಕಾರವೇ ಇಲ್ಲ, ಒಬ್ಬ ಶೂದ್ರನಿಗಿಂತ ನಿಕೃಷ್ಟ ಆ ಲೆಕ್ಕದೊಳಗೆ. ಆತನ ಸಂಸ್ಕೃತಿ ಮಾತ್ರ ಭಾರಿ ದೊಡ್ಡದು. ಯಾತಕ್ಕೆ ಅಂದ್ರೆ ರಾಮಾಯಣದಲ್ಲಿ ಹೇಳ್ತಾರೆ, ಕೈಕೇಯಿ ಯಾತಕ್ಕೆ ಕೆಟ್ಟಲು ಗೊತ್ತಾ? ಮಂಥರೆ ಹಾಳು ಮಾಡಿಬಿಟ್ಟು, ಮಂಥರೆಯ ಸಹವಾಸ ಕೈಕೇಯಿಯ ಒಳ್ಳೆ ಚೇತನವನ್ನು ಹಾಳು ಮಾಡಿಬಿಟ್ಟು ಅವಳು ದುಷ್ಟತನವನ್ನು ತೋರಿಸ ಮಾಡಿಬಿಟ್ಟು. ಆದರೆ ಗುಹ ಯಾತಕ್ಕೆ ಹೇಗಿದ್ದಾನು ಗೊತ್ತೇನು? ಗಂಗಾ ತೀರದ ವಾಸವನ್ನು ಹಾಳು ಮಾಡಿಬಿಟ್ಟಿದೆ ಅಂತ ಹೇಳಿ. ಗಂಗಾ ನದಿಯಲ್ಲಿ ವಾಸ ಮಾಡಿ ಅದರ ನೀರು ಕುಡಿದು ಅದು ತೀರದಲ್ಲಿದ್ದು ಅದು ಮಾಡಿದ್ದರ ಪ್ರಭಾವ ತನ್ನದನ್ನು ದೇವರಿಗೆ ಕೊಡೋ ಅಭ್ಯಾಸ ಬಂತು. ಅದರ ಗಂಗಾ ಸ್ನಾನ ಮಾಡಿದರೆ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಅಂತ ಅರ್ಥ. ಗಂಗಾಸ್ಥಾನದ ಕೃಷ್ಣಾರ್ಪಣೆ ಮಾಡಿದ್ರೆ ಉಪಯೋಗ ಇಲ್ಲ. ಗಂಗಾಸ್ಥಾನದ ಕೃಷ್ಣಾರ್ಪಣೆ ಆಗಬಾರದು. ಗಂಗೆಯಲ್ಲಿ ಸ್ನಾನ ಮಾಡಿದ ವ್ಯಕ್ತಿಯ ಒಂದು ಮನಸ್ಸು ಹೇಗೆ ಅರಳುತ್ತೆ, ತನ್ನದನ್ನು ದೇವರಿಗೆ ಕೊಡಬೇಕು ಅನ್ನೋ ಭಾವನೆ ಬರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ದೇವರು ಕೊಟ್ಟಿದ್ದು ಅರ್ಥ ಮಾಡ್ಕೋತಾನೆ ಅಂತ ಅರ್ಥ. ಈಶಾವಾಸ್ಯ ವಿಧಂ ಸರ್ವ, ಇದು ಗುಹನ ಸಂಸ್ಕಾರಕ್ಕೂ ಇದಕ್ಕೆ ವ್ಯತ್ಯಾಸ ನೋಡಿ. ಅವಳು ಎಲ್ಲಿ ಅವನು ಎಲ್ಲಿಯ ಕ್ಷತ್ರಿಯಳು, ಎಲ್ಲಿಯ ಒಬ್ಬ ಬೇಡ, ಎಲ್ಲಿ ಅರ್ಥಾತ್ ಸಂಬಂಧ ಇಲ್ಲ. ಅವನ ಗುಣ ಹಾಗೆ ಬದಲಾಯಿಸಿಬಿಟ್ಟಿದೆ. ನಮಗಿದು ತುಂಬಾ ಇರ್ತಾರೆ ಮಾತಿನಲ್ಲಿ ತುಂಬಾ ಸ್ವಾರಸ್ಯ ಇದೆ. ಅವರಿಗೆ ಸಂದೇಶ ಯಾವ್ದು ಕೊಡ್ತಾರೆ ಗೊತ್ತಲ್ಲ, ಸ್ನಾನ ಮಾಡೋ ಪದ್ಧತಿ ಹೋಗ್ತಾ ಇದೆ ಇತ್ತೀಚೆಗೆ. ಬೆಳಗಿನ ಸ್ನಾನ ಅಂದ್ರೆ ಅರ್ಥನೇ ಇಲ್ಲ. ಸ್ನಾನ ಬೆಳಿಗ್ಗೆ 6 ಗಂಟೆಗೆ ರಾತ್ರಿ 12 ಬಂದ ಸ್ನಾನ ಊಟ ಏನು ಮನೆಯಲ್ಲಿ ಇಲ್ಲೇ ಇಲ್ಲ. ಹಾಗಾಗ್ಬಿಟ್ಟಿದೆ ಗೊತ್ತ. ಆಧುನಿಕ ಕಲಿಜೆ ಎಷ್ಟು ವ್ಯಾಪಕ ಬರ್ತಿದ್ದಾನೆ ಅಂದ್ರೆ, ಹಣಕಾಸುಗಳ ಆವೇಶದಿಂದಾಗಿ ಮನುಷ್ಯ ತನ್ನ ನಿತ್ಯ ಕರ್ಮವನ್ನು ಬಿಡ್ತಾ ಇದ್ದ, ಸ್ನಾನವನ್ನೇ ಬಿಡ್ತಾ ಇದ್ದ. ಅಂತ ಹೊತ್ತಲ್ಲಿ ಗಂಗಾ ಸ್ನಾನ ಅಂತ ಹೇಳಿದ್ರೆ ಅಸಾಮಾನ್ಯವಾಗುತ್ತೆ. ಹಿಂದಿನ ಕಾಲ ಗಂಗೆ ಸ್ಮರಣೆಯಿಂದ ಸ್ನಾನನೇ ಮಾಡ್ತಿರಲಿಲ್ಲ. ಈ ಸ್ತೋತ್ರ ಹೇಳಿ ಹೇಳಿ ನಮಗೆ ಗಂಗೆ ಮಹಿಮತ್ವ ಗೊತ್ತಾದರೆ ಒಂದು ಮನುಷ್ಯ ಬದಲಾಗಿ ಶುರುವಾಗ್ತಾನೆ. ಗುಹ ಬದಲಾದನಲ್ಲ, ಎಷ್ಟು ಹೀನಸ್ಥಿತಿಯಲ್ಲಿದ್ದರೂ ಗುಹ ಹೇಗೆ ಕೃಷ್ಣಾರ್ಪಣ ಅಂತ ಹೇಳಿ ಧನ್ಯನಾದನು, ರಾಮದೇವರು ಅರ್ಪಣೆ ಮಾಡಿದನು ಅಂತ ನಮ್ಮ ಬುದ್ಧಿ ಬದಲಾಗಬೇಕು ಅಂತಿದ್ರೆ ಗಂಗಾ ಸ್ತೋತ್ರದ ಪ್ರಸಾರ ಬಹಳ ಮುಖ್ಯವಾಗಿರತಕ್ಕಂಥ ಕಾರ್ಯ, ಅದನ್ನು ಮರಿಬಾರದು. ಅವ್ರು ಹೇಳ್ತಾರೆ, ಕೋಹಿ ವಿದ್ವಾನ್ ಸಮಾರಾಧ್ಯ ದೇ ದೇವಿ ಹೇ ಫಲ್ಗು ರೂಪಂ ಫಲಂ ಕಾಮಯೇನ್ ನಿತ್ಯಶಃ. ಅಮ್ಮ ಗಂಗಾ, ನಿನ್ನ ಸೇವೆ ಮಾಡಿದ ಮೇಲೆ ಮನುಷ್ಯ ಎಂದೂ ಕೂಡ ಫಲ್ಗು ರೂಪಂ ಕಮಂ ನ ಕಾಮಯೇ, ಚಿಕ್ಕ ಫಲ ಏನ್ ಮಾಡಿದ್ರು ಕೇಳೋದಿಲ್ಲ ಅಂತ ಹೇಳ್ತಾರೆ. ಗಂಗಾ ಸ್ನಾನ ಮಾಡಿದ ವ್ಯಕ್ತಿಗೆ ಚಿಕ್ಕ ಫಲ ಕೇಳಬೇಕು ಅನ್ನೋ ಭಾವನೆ ಬರೋದೇ ಇಲ್ಲ. ಹೇಗೆ ಅಂದ್ರೆ, ನೋಹಿ ರಾಜ್ಯಾಧಿಪಂ ಪ್ರಾಪ್ಯ ದೀನೋಜನೋ ಯಾಚತೆ ಅಲ್ಪಂ ಫಲಂ ಕಾಶ ತೂಲಾಧಿಕಂ. ಒಬ್ಬ ರಾಜ್ಯ ಪದವಿ ಪಡೆದ ವ್ಯಕ್ತಿ ಎಲ್ಲರೂ ಸಾಮಾನ್ಯ ಭಿಕ್ಷೆ ಬೇಡ ಬಂದು ಸಣ್ಣ ಪುಟ್ಟ ವಸ್ತ್ರ ಕೇಳ್ತಾನ? ಸಾಧ್ಯ ಇಲ್ಲ ಅಂತ ಹೇಳಿದ. ಗಂಗಾ ಸ್ನಾನ ಮಾಡಿದ ವ್ಯಕ್ತಿಗೆ ಒಂದು ಹೊಸ ಜಗತ್ತು ದರ್ಶನವಾಗುತ್ತೆ ಅಂತ ಹೇಳಿದ. ಗಂಗಾ ಸ್ನಾನ ಮಾಡಿದ ಗಂಗೆಯ ವೈಭವ ಇವತ್ತು ವಿಶ್ವದ ಬೆರಕಲ್ಲದು. ಒಂದು ವಿಶ್ವ ಎಲ್ಲ ನೀರು ಉಳಿದಿರಿ ಅಂತ ಹೇಳೋರಿಗೆ ದೃಷ್ಟಾಂತ ಕೊಡ್ತಾರೆ, ಗಂಗಾ ನೀರು ಎಲ್ಲ ನೀರಿನಂತೆ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಜಗತ್ತು ಪರೀಕ್ಷೆ ಮಾಡಿ ನೋಡಿದೆ, ಗಂಗಾ ನೀರು ಎಲ್ಲ ನೀರಿನಂತೆ ಅಲ್ಲ. ಎಲ್ಲ ನೀರು ಮಡಿ 3 ದಿವಸದ ಮೇಲೆ ಬರಲ್ಲ, ನೆನ್ಪಿಟ್ಕೊಂಡಿದ್ದೆ. ಮಡಿ ಮಾಡೋರಿಗೆ ಗೊತ್ತಾಗುತ್ತೆ, ಮಡಿನೇ ಇಲ್ಲ ಅಂದಮೇಲೆ 3 ದಿವಸ ಏನು ವಾರ ಏನು ಲೆಕ್ಕನೇ ಇಲ್ಲ. 3 ದಿವಸದ ಮೇಲೆ ಯಾವ ನೀರು ಮಡಿ ಬರೋದಿಲ್ಲ, ಸ್ಟೋರ್ ಮಾಡಬಾರದು. ಗಂಗಾ ನೀರು ಹಾಗಲ್ಲ, ಸ್ಟೋರ್ ಮಾಡಿದಷ್ಟು ಇರುತ್ತೆ. 3 ದಿವಸ ಯಾತಕ್ಕೆ ಮಡಿ ಬರೋದು? ಸೈನ್ಸ್ ಅದು, ಹುಳ ಬೀಳಕ್ಕೆ ಶುರುವಾಗುತ್ತೆ ಆಗಲೇ, ಸೈಂಟಿಫಿಕಲಿ ಆಗಲೇ ಹುಳು ಕೆಳಕ್ಕೆ ಶುರುವಾಗುತ್ತೆ ನೀರು. ಆದರೆ ಗಂಗಾ ನೀರು ಎಲ್ಲೋ ನಮ್ಮ ತಾತನ ಕಾಲಕ್ಕೆ ಹೋಗಿ ಒಯ್ದ ಯಾತ್ರೆ ಮಾಡ್ಕೊಂಡು ಬಂದವರು ನೀರಿಟ್ಟು ತೆಗೆದು ನೋಡಿದರೆ ಒಂದು ಚೂರು ಹುಳ ಇಲ್ಲ ಅದರೊಳಗೆ, ಅದು ಶುದ್ಧವಾಗಿದೆ, ಹುಳ ಬಿಡದೇ ಇರತಕ್ಕಂಥದ್ದು. ಒಂದು ಇನ್ನೊಂದೇನು ಗೊತ್ತಾ, ಎವಾಪರೇಟ್ ಆಗೋದಿಲ್ಲ. ಇನ್ನೊಂದು ನೀರು ಆವಿಯಾಗಿ ಹೋಗ್ಬಿಡುತ್ತೆ, ಕಡ ತುಂಬಿಸಿ ಊರಿಗೆ ಹೋಗಿರಿ, ಸ್ವಲ್ಪ ಲಾಂಗ್ ಗ್ಯಾಪ್ಲಿ ಬಂದು ನೋಡಿದ್ರೆ ಹನಿ ನೀರು ಅದರೊಳಗೆ. ಆದರೆ ಗಂಗಾ ನೀರು ಹಾಗಲ್ಲ, ಅದೇನು ಮಾಡಿದ್ರೂ ಬಿದಾಗಲ್ಲ. ಎರಡು ವೈಶಿಷ್ಟ್ಯ ಇದೆ, ಈಗ ಅರ್ಥ ಆಗಲ್ಲ. ಆಚಾರ್ಯ ಜಡದಡ ಭೇದ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಜಡದಲ್ಲಿ ಭೇದ ಇಲ್ಲದೆ ಹೋಗಿದ್ದು ಎಲ್ಲ ನೀರು ಗಂಗಾ ನೀರಿನಂತೆ ಹಾಕಿಲ್ಲ ಹಾಗಿದ್ರೆ. ಸೊ ಪಂಚಭೇದವನ್ನು ಸಮರ್ಥನೆ ಮಾಡ್ತಕ್ಕಂಥ ಒಂದು ಭಾಗ ಇದೆ, ಅದು ವಿಷ್ಣುಪಾದೋದಕವಾಗಿರದೆ ಅದಕ್ಕೆ ಸಾಕ್ಷಿ ಅಂತ. ವಿಷ್ಣುಪಾದೋದಕದ ಮಹಿಮೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಗಂಗಾ ಸ್ನಾನ ಮಾಡಿದವನ ಜೀವನವೇ ಬದಲಾಗುತ್ತೆ. ಗಂಗೆ ರಂಗಾಂಘ್ರಿ ಸಂಗೇನ ಮಂಗಲೇ ತುಂಗವಿಕ್ರಮೆ ಮಂಗಲಂ ಗಮಯಸಿತ್ವಂ ಲಿಂಗಭಂಗಾಖ್ಯಮ ವ್ಯಯಂ. ಅಮ್ಮ ಎಷ್ಟು ಪ್ರಾಸ ಅನುಪ್ರಾಸವನ್ನು ತುಂಬಿಸಿ ಹೇಳ್ತಾರೆ. ನೀನು ನಿನ್ನ ಸ್ನಾನ ಮಾಡ್ತಾ ಇದ್ರೆ ಲಿಂಗಭಂಗನೇ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಜ್ಞಾನದ್ವಾರ ಅಂತ ಅರ್ಥ. ಆಚಾರ ಅರ್ಥ ಬರೀತಾರೆ, ಗುರುಪದೇಶಂ ಪ್ರಾಪಯಿತ್ವ ಅಂತ ಹೇಳ್ತಾರಲ್ಲ ಹಾಗೆ. ಮತ್ತೆ ಹೇಳ್ತಾರೆ, ದೇವಿ ತುಭ್ಯಂ ನಮೋ, ದೇವಿ ತುಭ್ಯಂ ನಮೋ, ದೇವಿ ತುಭ್ಯಂ ನಮೋ, ದೇವಿ ತುಭ್ಯಂ ನಮಃ. ದೃಶ್ಯತಾಂ ದೃಶ್ಯತಾಂ ಸಸ್ಮಿತ ಪ್ರೇಕ್ಷಣೇ, ಗೃಹ್ಯತಾಂ ಗೃಹ್ಯತಾಂ ದಾಸಭಾವೇಪ್ಯಲಂ, ದೃಶ್ಯತಾಂ ದೃಶ್ಯತಾಂ ಇತ್ಯದೇಶಾರ್ಚಿತಂ, ಪಶ್ಯತಾಂ ದುಃಖ ಸಂತಾನ ನಿರ್ಮೂಲನಂ. ಪೂರ್ಣ ಅದರ ದಾಟಿಯಲ್ಲೇ ಹೇಳ್ತಾರೆ. ಮುಂದೆ ನಮಸ್ಸೇ 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 ಹಿ ದೇವಿ, ಕ್ಷಮಸ್ವ ಕ್ಷಮಸ್ವ ಕ್ಷಮಸ್ವಾಪರಾಧಂ ಪಿಧಾನಂ 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 ಹರಸ್ವ ಘೃಣಾಬ್ಧೇ ಘೃಣಾಬ್ಧೇ ದಿಶಂ ಪ್ರಾರ್ಥಯೇತ್ವಾ. ಕ್ಲೈಮ್ಯಾಕ್ಸ್ ಮನೇಲಿ ಬಂದ್ಬಿಟ್ಟು ಹೇಳ್ತಾರೆ, ನಮಸ್ತೇ 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 ಹಿ ದೇವಿ, ಕ್ಷಮಸ್ವ ಕ್ಷಮಸ್ವ ಕ್ಷಮಸ್ವಾಪರಾಧಂ ಪಿಧಾನಂ 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 ಹರಸ್ವ ಘೃಣಾಬ್ಧೇ ಘೃಣಾಬ್ಧೇ ಅನಿಶಂ ಪ್ರಾರ್ಥಯೇತ್ವ. ಘೃಣಾಬ್ಧೆ ಕರುಣಾ ಸಾಗರಗಳೋನಿ, ನಮ್ಮನ್ನು ಉದ್ಧಾರ ಮಾಡು, ನಮಸ್ಕಾರ 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 ಅಂತ ಹೇಳ್ತಾ ಒಂದೊಂದು ಶ್ಲೋಕ ಹೇಳ್ಕೊಂಡ್ರೆ ಎಷ್ಟೋ ಪುಣ್ಯ ಬರುತ್ತೆ ನಮಗೆ. ಅಂತ ಅಪೂರ್ವ ಶ್ಲೋಕ ಪೂರ್ತಿ ಸಿಕ್ಕಿದೆ ಎಂಬ ನಮ್ಮ ಪುಣ್ಯ, ಅದನ್ನ ಈ ಪುಸ್ತಕದಲ್ಲಿ ಸಿಗುತ್ತೆ, ಬೇಕಾದ ಪುಸ್ತಕನೂ ಸಿಗುತ್ತೆ, ಉಪಯೋಗ ಮಾಡ್ಕೋಬಹುದು. ಆ ಪುಸ್ತಕ ಇಲ್ಲೇ ಇದೆ, ವ್ಯಾಸರಾಜ ದರ್ಶನ ಪೂರ್ತಿ ಸಿಗುತ್ತೆ. ವ್ಯಾಸರಾಜ ಮಠದಲ್ಲಿ ಎಷ್ಟೋ ಅಪೂರ್ವ ಸ್ತೋತ್ರ ಬರೆದವರಿದ್ದಾರೆ, ಅದರೆಲ್ಲ ಸಂಗ್ರಹ ಇದರಲ್ಲಿದೆ. ಪೂರ್ತಿಯ ವ್ಯಾಸರಾಜ ಮಠದ ಸಂಕ್ಷಿಪ್ತ ಇತಿಹಾಸ ಇದ್ದಾರೆ. ವ್ಯಾಸರಾಜರ ಬಗ್ಗೆ ಅಷ್ಟೇ ಅಲ್ಲ, ಅವರ ಹಿಂದಿನವರ ಮುಂದಿನವರ ಎಲ್ಲರ ಪರಿಚಯವನ್ನು ಕೂಡ, ಗ್ರಂಥದ ಪರಿಚಯ, ಅವರ ಚರ್ಮ ಶ್ಲೋಕ ಎಲ್ಲ ಹಾಕಿ ಪುಸ್ತಕ ಸಿದ್ಧ ಮಾಡಿರೋದು. ಬೆಲೆ ತುಂಬಾ ಕಡಿಮೆ ಇಟ್ಟಿದೆ, ಎಲ್ಲರೂ ತಗೊಳ್ಬೇಕು ಅಂತ ಹೇಳಿ ತುಂಬಾ ಕಡಿಮೆ ಇದೆ, ಉಪಯೋಗ ಮಾಡ್ಕೋಬಹುದು. ಕೊನೆಗೆ ಹೇಳ್ತಾರೆ, ತಮ್ಮ ಹೆಸರು ಹೇಳ್ತಾರೆ, ಹೇಗೆ ಹೇಳ್ತಾರೆ ನೋಡಿ. ನಂದ ತೀರ್ಥವರು ಸ್ವಾಮಿನ ಪ್ರೀತಯ, ನಂದಿ ತೀರ್ಥವರು ನಂದಿ ತೀರ್ಥವರು ಸನ್ನಾಮಿನ ಸಂತ ಸಂತೋದಾಯಿತಾಯಿ. ಯಾದವಾರ ಪದೇ ಗಾಂಗಮೇ ನಮ್ ಸ್ತವಂ ನಿರ್ಮಮೇ ರಾಘವೋ ನಾಥ ಶಬ್ದೋತ್ತರ, ನಿರ್ಮಮೇ ರಾಘವ ನಾಥ ಶಬ್ದೋತ್ತರ ರಘುನಾಥ ಅನ್ನೋದನ್ನ ನಾವು ಉಪಯೋಗಿಸ್ತೇವೆ. ನಾಥ ಎಂಬ ಶಬ್ದ ಮುಂದೆ ಇರೋ ರಘುನಾಥರು ರಘು ಬರೆದಿರೋದು. ರಾಥ ಶಬ್ದೋತ್ತರ ಪಠ್ಯತಾಂ ಪಠ್ಯತಾಂ ಆಧಾರಾನ್ ನಿರ್ಮಲ, ಓದಿ ಓದಿ ಪಠನೆ ಮಾಡಿ ಮಾಡಿ ಅಂತ ಹೇಳಿ ಒಳ್ಳೆ ಆಹ್ವಾನವನ್ನು ಕೊಡ್ತಾರೆ. ಅಂತ ಅಪೂರ್ವ ಸ್ತೋತ್ರ ಕೊಟ್ಟಿರೋದ್ರಿಂದ ಸ್ತೋತ್ರ ಸಾಹಿತ್ಯಕ್ಕೆ ರಘುನಾಥ ತೀರ್ಥರ ಕೊಡುಗೆ. ಇವತ್ತು ಜಾತಕ್ಕೆ ಇಲ್ಲಿ ಬೇರೆ ಕಾರ್ಯಕ್ರಮ ಇತ್ತು, ಯಾವಾಗ ಫೋನ್ ಮಾಡಿದ್ರೆ ಕಾರ್ಯಕ್ರಮ ಬರ್ತೀರಾ ಅಂತ ಹೇಳಿ ತಕ್ಷಣ ಬರ್ತೀರಿ ಜಾತಕ್ಕೆ. ಅಂದ್ರೆ ರಘುನಾಥ ತೀರ್ಥರ ಗಂಗಾ ಸ್ತೋತ್ರದ ಬಗ್ಗೆ ಮಾಹಿತಿ ಕೊಡೋ ಒಂದು ಅವಕಾಶ ಬರುತ್ತೆ. ಆ ಮೂಲಕ ಜನಗಳಿಗೆ ರಘುನಾಥ ತೀರ್ಥರ ಇನ್ನೊಂದು ಮುಖ, ಅವರ ಸಾಹಿತ್ಯಿಕವಾಗಿ ಪ್ರೌಢವಾಗಿದ್ದರೂ ನಿದರ್ಶನ ಇದು. ಶಾಸ್ತ್ರಗ್ರಂಥ ಬರೆಯವರಿಗೆ ಸಾಹಿತ್ಯ ಬರೋದಿಲ್ಲ ಅನ್ನೋದು ಆರೋಪ ಸಾಮಾನ್ಯವಾಗಿ, ಯಾವುದು ಬರೋದಿಲ್ಲ ಎಂಬ ವಿಚಾರ ಬೇರೆ ಅನೇಕರಿಗೆ. ಆದರೆ ಒಂದು ಬಂದರೆ ಮತ್ತೊಂದು ಬರೋದಿಲ್ಲ ಅನ್ನೋದು ಒಂದು ಗೋಳಿರುತ್ತೆ. ಆದರೆ ಎಷ್ಟು ಶ್ರೇಷ್ಠ ಕವಿಗಳು, ಇಷ್ಟಾದರೂ ಕಾವ್ಯ ಹೆಚ್ಚಾಗಿ ಬರಲಿಲ್ಲ ಅಂದರೆ ಶಾಸ್ತ್ರ ಪ್ರಪಂಚ ಕಾಣಿಕೆ ಕೊಡಬೇಕಾದ ಮುಖ್ಯವಾದ ಭಾಗ ಆಗಿ. ದೇತೀರ್ಥರ ಮಹಾಕಾವ್ಯ ಬರೆದರೆ ಕಾಳಿದಾಸರ ಹೆಸರೇ ಇರ್ತಿರಲಿಲ್ಲ. ಅವೇ ದೇತೀರ್ಥರಾದ ಕವಿಗಳಾಗಿದ್ದಿದ್ರೆ ನಾವು ವಿಶ್ವದ ನಮ್ಮ ಆಚಾರ ಬಿಟ್ಟುಬಿಡಿ ಅವರು ಪೂರ್ಣ ಪ್ರಜ್ಞರು. ಅಂತ ಅದ್ಭುತ ಕವಿಗಳು ಹಾಗೆ ಮಾಡಲಿಲ್ಲ, ಶಾಸ್ತ್ರವೇ ಪ್ರಧಾನವಾಗಿ ಮಾಡಿಕೊಂಡು ಬಂದರು. ವಾದಿರಾಜ ಸ್ವಾಮಿಗಳು ಹಾಗೆ ಮಾಡಿದರು. ರಘುನಾಥ ತೀರ್ಥರ ಈ ಒಂದು ಅಪೂರ್ವವಾದ ಕೃತಿಯಿಂದ ನಮ್ಮ ಶಾಸ್ತ್ರಜ್ಞರು ಎಷ್ಟು ಉತ್ತಮ ಕಾವ್ಯ ಬರೀತಾರೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅದರ ಪ್ರಯೋಜನ ಪಡೆಯೋಣ ಅಂತ ಹೇಳ್ತಾ ಅದೊಂದು ಸುಯೋಗ ಇದೆ. ರಘುನಾಥ ತೀರ್ಥರ ಬಗ್ಗೆ ಹೆಚ್ಚೆಚ್ಚು ಕಾರ್ಯಕ್ರಮ ನಡೀಬೇಕು, ಆ ಮೂಲಕ ಅಧ್ಯಯನ ಪರಂಪರೆ, ಅವರ ಗ್ರಂಥಗಳ ಅಧ್ಯಯನ ಪರಂಪರೆ ಬರೀಬೇಕು. ಈಗಾಗಲೇ ತಿರುಮಲ ಕುಲಕರ್ಣಿಯವರು ಎಷ್ಟು ಚೆನ್ನಾಗಿ ಬರೀತಾರೆ ಅಂತ ಹೇಳಿದ್ರೆ, ಚಿಂತಾ ಪರಂಪರೆಯನ್ನು ವ್ಯಾಸರಾಜರು ಮೊದಲು ಎರಡು ಅಧ್ಯಾಯಕ್ಕೆ ಬರೆದರು. ಮುಂದೆ ಬರೆಯ ಸವಾಲಿತ್ತು, ಆ ಸವಾಲು ಒಂದು ಭಾಗ ರಾಘವೇಂದ್ರ ಸ್ವಾಮಿಗಳು ಪೂರ್ಣ ಮಾಡಿದ್ದಾರೆ. ನ್ಯಾಯಗುಪ್ತಾವಳಿ ಹೇಳ್ತಾರೆ, ಪೂರ್ವತ್ರ ಚಂದ್ರಿಕಾಕಾರೈ ಉಕ್ತ ಚಿಂತಾ ಪರಂಪರ ಅಥೋ ನೋಕ್ತ, ಅದಕ್ಕೆ ನಾವು ಹಿಂದೆ ಹೇಳಿ ಇನ್ಮೇಲೆ ಬರೀತೇವೆ ಅಂತ ಹೇಳಿದ್ದಾರೆ. ನನಗನಿಸಿದ್ದ ಬಹುಶಃ ಶೇಷ ಚಂದ್ರಿಕಾಚಾರ್ಯ ರಾಯರ ಗ್ರಂಥ ಉಪಯೋಗವಾಗಿ ನ್ಯಾಯಗುಪ್ತಾವಳಿಯಿಂದ ಪ್ರಯೋಜನ ಪಡೆದಿದ್ದಾರೆ. ಆದರೆ ಪ್ರಯೋಜನ ಅದ್ಭುತ ರೀತಿ ಪ್ರಯೋಜನ ಪಡೀತಾರೆ, ಪ್ರಯೋಜನ ಪಡೆದು ಒಳ್ಳೆ ತಾತ್ಪರ್ಯ ಶ್ರೇಷ್ಠ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಅಂತ ಗ್ರಂಥ ಪ್ರಕಾಶನವಾಗ್ತಿರೋದೇ ಇಷ್ಟು ತಡ ಆಗಿರಬೇಕಾದ್ರೆ ಇನ್ನು ಓದೋದು ಮೊದಲಾದ ಕೆಲಸ ನಡೀಬೇಕು. ಮತ್ತು ಆಳವಾದ ಅಧ್ಯಯನ ತುಂಬ ಕಡಿಮೆ ಆಗ್ತಿದೆ ಬರ್ತಾ ಬರ್ತಾ. ಗ್ರಂಥಗಳು ಸಿಗೋದಿಲ್ಲ ಎಂಬ ಕಾರಣ ಸ್ವಲ್ಪದಿಂದ ಇತ್ತು, ಗ್ರಂಥಗಳು ಸಿಗೋದಿಲ್ಲ ಎಂಬ ಕಾರಣ ಉಳ್ಕೊಂಡಿಲ್ಲ. ತುಂಬ ಗ್ರಂಥ ಬಂದಾಗಿದೆ, ಈಗ ಓದರು ಸಿಗೋದಿಲ್ಲ ಎಂಬ ಗ್ರಂಥ ಭಾವನ ಉಳ್ಕೊಂಡಿದೆ, ಗ್ರಂಥ ಸಿಗೋದಿಲ್ಲ ಓದರು ಸಿಗೋದಿಲ್ಲ ಅಂತ ಆಗಿಬಿಟ್ಟಿದೆ. ಅಂತ ಇಂಥ ಆರಾಧನೆಗಳ ಮೂಲಕವಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಅಧ್ಯಯನದ ಪರಂಪರೆ ಬಂದರೆ ಆಗ ಇವರ ಮಹತ್ವ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಅಂತ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಮತ್ತೆ ಹೇಳಿದೆ, ಚಂದ್ರಿಕಾ ಚಿಂತಾ ಪರಂಪರ ರಾಯರು ಹೇಳಿದ್ದಾರೆ ಅಂತೇಳಿ. ರಘುನಾಥ ತೀರ್ಥರು ಆರಾಧನೆ ಇವತ್ತು ರಾಯರ ಮಠದಲ್ಲಿ ಆಗ್ತಾ ಇದೆ ಅಂತ ಕೇಳಿದರೆ, ರಾಯರು ಎಲ್ಲದಕ್ಕೂ ಕೇಂದ್ರ ಬಿಂದು ಆಗಿಬಿಟ್ಟಿದ್ದಾರೆ. ಏನೇ ಕೆಲಸ ರಾಯರಲ್ಲೇ ಆಗ್ಬೇಕು, ದೇವ ಕಾರ್ಯ ಗುರು ಕಾರ್ಯ ಪಿತೃ ಕಾರ್ಯದವರೆಗೂ ರಾಯರಲ್ಲೇ ಆಗ್ಬೇಕು ಆಶ್ಚರ್ಯ ಅಂತ ಕೇಳಿ. ರಾಯರು ಅಂತ ಅದ್ಭುತವಾದಂತಹ ಒಂದು ಕೇಂದ್ರ ಬಿಂದುವಾಗಿ ಆಕರ್ಷಣೆಯಾಗಿ ಉಳಿದಿದ್ದಾರೆ. ಅವರ ಇವತ್ತು ಜನ ಮರೆತಿದ್ರು ರಾಯರು ಮರೆತಿಲ್ಲ ಅನ್ನೋದು ಸಾಕ್ಷಿ ಇದು. ಅದು ರಘುನಾಥ ತೀರ್ಥರಂತವರ ಜನ ಮರಿಬಹುದು, ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಕೂಡ ವಿಶೇಷವಾದ ರೀತಿಯಲ್ಲಿ ಜ್ಞಾಪಕ ಬರಹ ಕೆಲಸ ಮಾಡಿಸ್ತಾ ಇದ್ದಾರೆ. ಇಂಥ ಪವಿತ್ರವಾದ ಕಾರ್ಯ ವಿಶೇಷ, ಶ್ರೀ ಪ್ರಹ್ಲಾದಾಚಾರ್ಯರು ಸ್ವತಃ ಹೇಳಿದಂತೆ ತತ್ವಕಣಿಕ ಅದು ಎಡಿಟ್ ಮಾಡಿದ್ದಾರೆ, ಜೊತೆಗೆ ತಂತ್ರಸಾರದ ವ್ಯಾಖ್ಯಾನನ ಶೇಷ ಚಂದ್ರಿಕಾ ತಾತ್ಪರ್ಯ ಚಂದ್ರವನ್ನು ಕೂಡ ಅದರ ಸಂಪಾದನೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದನೇ ಅಂತ ಕೆಲಸ ಮಾಡಿದವರಿಗೆ ಮಹತ್ವ ಗೊತ್ತಿರುತ್ತೆ. ಆ ದೃಷ್ಟಿಯಲ್ಲಿ ಶ್ರೀ ವ್ಯಾಸರಾಜ ಸೇವಾ ಸಮಿತಿಯವರು ಮಾಡ್ತಕ್ಕಂಥ ಕಾರ್ಯ ಅತ್ಯಂತ ಅಭಿನಂದನೀಯವಾದ ಕಾರ್ಯ. ಇನ್ನು ವ್ಯಾಪಕವಾಗಿ ನಡೀಲಿ, ಇಡೀ ದಿವಸ ವಿಚಾರಗೋಷ್ಠಿಗಳು ನಡೀಲಿ, ವಿದ್ವದ್ಗೋಷ್ಠಿಗಳು ನಡೀಲಿ, ಆ ಮೂಲಕವಾಗಿ ಅವರ ವಿದ್ವತ್ತಿನ ನಿರ್ವಾದವಂತಹ ಒಂದು ಮುಖ ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಾ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ಮಾಡ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂತೇನ ಪ್ರಿಯತಾಂ ಕಮಲ.
ಮುಂತಾದ ಈ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಅನ್ನೋ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ ಕವನ ಅವಶ್ಯ ಅಧ್ಯಯನ ಮಾಡಬೇಕಾದ ಒಂದು ಗ್ರಂಥ ತತ್ವ ಕಣಿಕ ಹಾಗೆ ನಿರ್ಮಾಣ ಮಾಡಿದ್ದಾರೆ. ಶಂಕರಾಚಾರ್ಯರು ಕೂಡ ಪ್ರಪಂಚ ಸಾರ ಅಂತ ಅವರು ಬರೆದಿರುವ ಗ್ರಂಥ, ಈ ತಂತ್ರಶಾಸ್ತ್ರದ ಬಗ್ಗೆ ಅವರ ಗ್ರಂಥ ಬರೆದಿದ್ದಾರೆ. ಅವರು ಷಣ್ಮತ ಸ್ಥಾಪನಾಚಾರ್ಯರು ಅಂತ ಶಿವ ಸರ್ವೋತ್ತಮ ಅಂತಂದು ಹೇಳ್ತಾರೆ, ವಿಷ್ಣು ಸರ್ವೋತ್ತಮ ಅಂತೂ ಹೇಳ್ತಾರೆ, ಗಣಪತಿಯನ್ನು ಸೂರ್ಯನನ್ನು ಎಲ್ಲರನ್ನೂ ಸರ್ವೋತ್ತಮ ಅಂತ ಆಯಾ ಸಂದರ್ಭದಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಹಾಗೆ ಪಂಚಾಯತನ ಪೂಜೆ ಹೀಗೆಲ್ಲ ಅವರ ಕ್ರಮ. ಆದರೆ ಆಚಾರ್ಯರು ಶುದ್ಧ ಪದ್ಧತಿಯನ್ನ ಅನುಸರಿಸಿ ತಂತ್ರಸಾರ ವಿಧಿವ್ಯಾಸರೇ ರಚನೆ ಮಾಡಿರ್ತಕ್ಕಂತಹ ತಂತ್ರಸಾರ ಅದರ ಸಂಗ್ರಹವನ್ನು ಮಾಡಿ ತಂತ್ರಸಾರ ಸಂಗ್ರಹ ಅಂತ ಹೇಳಿ ಕೊಟ್ಟಿದ್ದಾರೆ. ಅದರ ವ್ಯಾಖ್ಯಾನ ಪಂಚರಾತ್ರದ ವಾಕ್ಯಗಳ ಮೂಲಕ ಮಾಡಿದ ಮಹಾನುಭಾವರು ಶೇಷಚಂದ್ರಾಚಾರ್ಯರು. ಅವಕಾಶ ಇಲ್ಲ ಅದರಿಂದ ವಿಷಯವನ್ನು ನಾನು ಹೇಳಕ್ಕೋಗೋದಿಲ್ಲ. ಒಂದು ಸೂಕ್ಷ್ಮವಾಗಿ ಹೇಳೋದಾದ್ರೆ ಅವರು ಎಂಥ ವಿಚಾರಗಳನ್ನು ಮಾಡಿದ್ದಾರೆ ಅಂತಂದ್ರೆ, ಅವರು ಒಂದು ಕಡೆ ಹೇಳ್ತಾರೆ ಭಾರತೀಯ ಸಹಸ್ರದ ವ್ಯಾಖ್ಯಾನದಲ್ಲಿ ನಾವು ವೇದ ವ್ಯಾಖ್ಯಾನವನ್ನು ಮಾಡಬೇಕಾದರೂ ಕೂಡ ದೃಷಪ್ರವತಿಗಳು ಸೂಚನೆ ಮಾಡಿದ ಮಾರ್ಗದಲ್ಲಿ ನಾನು ಇದನ್ನು ವ್ಯಾಖ್ಯಾನ ಮಾಡ್ತೇನೆ ಅಂತ. ಹಾಗೆ ಆಚಾರ್ಯರ ಸಿದ್ಧಾಂತವನ್ನು ಎಲ್ಲೂ ಬಿಡದೆ ಸರ್ವಕಾಲದಲ್ಲೂ ಯಾವುದೇ ವ್ಯಾಖ್ಯಾನ ಮಾಡಬೇಕಾದರೂ ಕೂಡ ಆಚಾರ್ಯ ಸಿದ್ಧಾಂತವನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ಅವ್ರು ಮಾಡತಕ್ಕಂತಹ ವ್ಯಾಖ್ಯಾನ. ಈ ತಂತ್ರಸಾರದಲ್ಲಿ ಒಂದು ಆಚಾರ್ಯರು ಉದಾಹರಿಸಿರತಕ್ಕಂತಹ ಮಾತು, ಭಗವಂತ ಸರ್ವೋತ್ತಮ ಎಂಬ ಅನುಸಂಧಾನವಿಲ್ಲದೆ ಇತರ ದೇವತೆಗಳನ್ನ ಅವರದೇ ಶ್ರೇಷ್ಠರು ಸರ್ವೋತ್ತಮರು ಅಂತ ಪೂಜೆ ಮಾಡತಕ್ಕಂಥದ್ದು ಮಹಾ ಅನರ್ಥಕರ. ಭಗವಂತನ ಸ್ವಾತಂತ್ರ್ಯವನ್ನು ಎಂದು ಮರೆಯತಕ್ಕಂಥಲ್ಲ, ಅವನ ಸರ್ವೋತ್ತಮತ್ವವನ್ನ ಎಂದು ಮರೆಯತಕ್ಕಂಥಲ್ಲ. ಇತರ ದೇವತೆಗಳನ್ನು ಭಗವಂತನ ಪರಿವಾರ ಎಂಬ ದೃಷ್ಟಿಯಿಂದ ಪೂಜೆ ಮಾಡಿದ್ರೆ ಅದು ಆ ದೇವತೆಗಳು ಅನುಗ್ರಹ ಮಾಡ್ತಾನೆ, ಭಗವಂತನ ಅನುಗ್ರಹವಾಗ್ತದೆ. ಹಾಗೆ ಅಂತ ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನ ವಿವರಿಸಬೇಕಾದ್ರೆ ಶೇಷಚಂದ್ರಾಚಾರ್ಯರು ಹೇಳ್ತಾರೆ, ಕೃಷ್ಣ ಮಂತ್ರ ಅಂತ ಒಂದಿದೆ. ಕೃಷ್ಣ ಮಂತ್ರ ಅನೇಕ ರೀತಿಯ ಕೃಷ್ಣ ಮಂತ್ರಗಳಿದೆ. ಅದರಲ್ಲಿ ಒಂದು ಮಂತ್ರ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಸ್ವಾಹ ಅಂತ ಒಂದು ಕೃಷ್ಣ ಮಂತ್ರ. ಈ ಕೃಷ್ಣ ಮಂತ್ರಕ್ಕೆ ಜೀವಬ್ರಹ್ಮೈಕ್ಯ ಪರವಾದ ವ್ಯಾಖ್ಯಾನವನ್ನ ಸನತ್ಕುಮಾರ ಸಂಹಿತೆಯನ್ನ ಆಧರಿಸಿ ಮಾಡತಕ್ಕ ಹೋಗಿದ್ದಾರೆ. ಕೃಷ್ಣಾಯ, ಕೃಷ್ಣ ಅಂದ್ರೆ ಸದಾನಂದ ಅಂತ ಅರ್ಥ. ಕೃಷಿ ಧಾತುವಿಗೆ ವಿವರಣೆಗೆ ಹೋಗುದಿಲ್ಲ, ಸಚ್ ಅಂತ ಅರ್ಥ. ಣ ಅಂದ್ರೆ ಆನಂದ, ಕೃಷ್ಣ ಅಂದ್ರೆ ಸದಾನಂದ. ಗೋವಿಂದ ಅಂದ್ರೆ ಗೋವು ವೇದಗಳು, ಅದರಿಂದ ವೇದ್ಯನಾದವನು ವೀರ ವಿದ್ಯನಾದವನು. ಗೋಪಿ ಜನವಲ್ಲಭಾಯ, ಗೋಪಿ ಅಂದ್ರೆ ಭಗವಂತನ ಸ್ವರೂಪವನ್ನ ಈ ಜಗತ್ತಿನ ಸ್ವರೂಪವನ್ನ ಮರೆಮಾಚತಕ್ಕಂಥ ಮಾಯಿ. ಅದರಿಂದ ಆ ಮಾಯೆಯಿಂದಾಗಿ ಈ ಜಗತ್ತಿನ ಸೃಷ್ಟಿಯಾಗಿದೆ. ಸನತ್ಕುಮಾರ ವಚನ ಸಂಹಿತೆಯ ವಚನಗಳಿದು, ಗೋಪಿ ಅಂದ್ರೆ ಮಾಯಿ, ಆ ಮಾಯೆಯಿಂದ ಈ ಜಗತ್ತಿನ ಸೃಷ್ಟಿಯಾಗಿದೆ. ಗೋಪಿ ಜನ ಈ ಜಗತ್ತು, ಯಾಕೆ ಗೋಪಿ ಮಾಯೆಯಿಂದ ಜನನ ಉತ್ಪತ್ತಿ ಆಗಿರತಕ್ಕಂಥದ್ದು, ಮಾಯಾ ಸೃಷ್ಟಿ ಈ ಜಗತ್ತು. ಇಂಥ ಜಗತ್ತಿಗೆ ವಲ್ಲಭ ಕೃಷ್ಣ, ಅವನನ್ನ ಸ್ವಾಹ ಅಂದ್ರೆ ಸೋಹಂ ಅಂತ ಉಪಾಸನೆ ಮಾಡಬೇಕು, ಈ ರೀತಿಯ ವ್ಯಾಖ್ಯಾನ ಕಾಣಿಸುತ್ತೆ. ಹೀಗಾಗಿ ಭಗವಂತನ ಸಚ್ಚಿದಾನಂದ ಸ್ವರೂಪವನ್ನ ಹೇಳಿ ಆ ಸಚ್ಚಿದಾನಂದ ಸ್ವರೂಪನಾದ ಬ್ರಹ್ಮನೇ ನಾನು ಅಂತ ಅನುಸಂಧಾನ ಮಾಡತಕ್ಕದ್ದು ಕೃಷ್ಣ ಮಂತ್ರದ ತಾತ್ಪರ್ಯ ಅಂತ ವ್ಯಾಖ್ಯಾನ ಮಾಡೋದಿದ್ದಾರೆ. ಕೃಷ್ಣ ಆಯ ಗೋವಿಂದ ಆಯ ಗೋಪೀಜನ ವಲ್ಲಭಾಯ ಸ್ವಾಹ ಅಂತ ರಘುನಾಥ ತೀರ್ಥರು ಅದೇ ಸನತ್ಕುಮಾರ ಸಂಹಿತೆಯ ವಾಕ್ಯಗಳಿಗೆ ತಮ್ಮ ವ್ಯಾಖ್ಯಾನವನ್ನು ಮಾಡ್ತಾರೆ. ಪದಪದಾರ್ಥವನ್ನು ಬಿಡಿಸಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅಲ್ಲಿ ಅವರು ಹೇಳತಕ್ಕಂಥ ಕೃಷ್ಣ ಅಂದ್ರೆ ಸರಿ, ಸದಾನಂದಾತ್ಮಕನಾಗಿದ್ದಾನೆ ಇದು ಸರಿಯೇ. ಆದರೆ ಅಲ್ಲಿ ಆ ತನುಕುಮಾರ ಸಮಿತಿಯಲ್ಲಿ ಕೃಷಿ ನ ಕೃಷಿ ಅಂತಂದ್ರೆ ಕೃಷ ವಿಲೇಖನೆ, ವಿಲೇಖನ ಅಂತಂದ್ರೆ ಸೃಷ್ಟಿ ಮಾಡತಕ್ಕಂಥದ್ದು ಅಂತ, ಸೃಷ್ಟಿ ಮಾಡುವ ಕಾರ್ಯಕ್ಕೆ ವಿಲೇಖನ. ಕೃಷಿ ಅನ್ನೋ ಧಾತು ಅಸ್ತಿತ್ವವನ್ನು ಹೇಳುತ್ತೆ, ಭಗವಂತ ಸತ್ ಅಸ್ಥಿ ಅಂತ ಹೇಳ್ತಾ ಇದೆ. ಆ ಧಾತುವಿನ ಅರ್ಥವನ್ನು ನೋಡಿದಾಗ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಅರ್ಥ ಗೊತ್ತಾಗ್ತಾ ಇದೆ. ಭಗವಂತ ಸೃಷ್ಟಿ ಮಾಡಿದವನು, ಜಗತ್ತು ಸೃಷ್ಟಿ ಮಾಡಲ್ಪಟ್ಟದ್ದು ಅಲ್ಲಿ ಭೇದ ಗೊತ್ತಾಗ್ತಾ ಇದೆ. ಗೋವಿಂದ ಅವನು ಗೋವಿಂದ ವೇದ ವೇದ್ಯರಾಗಿದ್ದಾನೆ. ವೇದ ಅನ್ನೋ ಶಬ್ದ ರಾಶಿ ಸತ್ಯವಾದದ್ದು, ಅದರಿಂದ ವೇದ್ಯನಾದ ಭಗವಂತ ಅಲ್ಲೂ ಕೂಡ ಭೇದವೇ ಪ್ರತಿಪಾದ್ಯವಾಗಿದೆ. ಗೋಪಿ ಅನ್ನೋ ಶಬ್ದಕ್ಕೆ ಮಾಯೆ ಅಂತ ಅರ್ಥ ಮಾಡಿ, ಮಾಯೆ ಅಂದ್ರೇನು? ಭಗವಂತನ ಇಚ್ಛೆ, ಭಗವಂತನ ಇಚ್ಛೆಗೆ ಮಾಯೆ ಅಂತ ಹೆಸರು. ಮಾಯೆ ಅಂದ್ರೆ ಅಜ್ಞಾನ, ಅಜ್ಞಾನದಿಂದ ಸೃಷ್ಟಿ ಅಂತ ಅರ್ಥ ಅಲ್ಲ. ಗೋಪಿ ಅಂದ್ರೆ ಭಗವಂತನ ಮಾಯೆ, ಅದರಿಂದ ಜನನ ಸೃಷ್ಟಿ ಆಗಿರತಕ್ಕಂತಹ ಈ ಜಗತ್ತು. ಆ ಜಗತ್ತಿಗೆ ವಲ್ಲಭ ಈಶ್ವರ ನಿಯಾಮಕ ಸ್ವಾಮಿ ಅಂತ ಕರೆದಾಗ ಭೇದವಲ್ಲದೆ ಅಭೇದಕ್ಕೆ ಅವಕಾಶ ಇದೆ. ಸ್ವಾಹ ಅನ್ನೋ ಶಬ್ದ ಅಲ್ಲಿ ಬಹಳ ವಿಸ್ತಾರವಾದ ವ್ಯಾಖ್ಯಾನ ಇದೆ. ಅಲ್ಲಿ ಸೋಹಂ ಅನ್ನೋ ಅರ್ಥ ಹೇಳುವಂತೆ ಕಾಣಿಸುತ್ತೆ, ಆದರೆ ಅದಕ್ಕೆ ಅರ್ಥ ಮಾಡ್ಕೊಳ್ಳೋ ಬಗ್ಗೆ ಬೇರೆ. ಅವರ ವಾಕ್ಯ ಒಂದನ್ನು ಓದ್ತೇನೆ, ಅದೆಲ್ಲ ಸಾರ ಸಂಗ್ರಹ ಇದೆ. ಅಖಂಡ ಸಚ್ಚಿದಾನಂದೋ ಭಗವಾನ್ ಸ್ವಮಾಯಾ ವಿಭವೈ, ಎಲ್ಲರೂ ಸಾಮಾನ್ಯ ಅರ್ಥ ಆಗಬೇಕು, ಮಾತ್ರ ಸರಳವಾಗಿದೆ. ತನ್ನ ಮಾಯೆಯ ವೈಭವದಿಂದ ಪ್ರಕೃತಿ ವಿಸ್ತಾರ ಈ ಸತ್ವಾರವಿ, ಈ ಪ್ರಕೃತಿ ತತ್ವ ಜಗತ್ತಿನ ಮೂಲ ತತ್ವ, ಅದರ ಸತ್ವರ ತಮೋ ಗುಣಗಳು, ಅದರ ಪ್ರಕೃತಿ ವಿಸ್ತಾರ, ಆ ಗುಣಗಳ ಮೂಲಕ ಸ್ವಾತ್ಮನಿ ಜಗತ್ ಸೃಜನ್ ರಕ್ಷನ್ ಸಂಹರಂಶ, ಜಗತ್ತಿನ ಸೃಷ್ಟಿ ಸಂಹಾರಗಳನ್ನು ಮಾಡ್ತಾ ಇದ್ದಾನೆ. ಹಾಗೆ ಅಹಮಿತಿ ಅಹಂಕಾರೋಪಲಕ್ಷಿತ ಚತುರ್ವಿಂಶತಿ ತತ್ವಾತ್ಮಕಿ ಜೀವ ಶರೀರದಲ್ಲಿ ಸ್ಥಿತ. ಈ ಜೀವನ ಶರೀರ ಅಹಂ 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 ಅಂದ್ರೆ ಅಹಂ ತತ್ವ, ಅಹಂಕಾರ ತತ್ವ. ಅಹಂಕಾರ ತತ್ವ ಮಾತ್ರ ಅಲ್ಲ, ಚತುರ್ವಿಂಶತಿ ತತ್ವಗಳು ಸೇರುತ್ತವೆ. ಆ ಎಲ್ಲ ಅದರ ವಿಕಾರಗಳು, ಪಂಚಭೂತಗಳು, ಅದರಿಂದ ಸೃಷ್ಟಿಯಾಗಿರತಕ್ಕಂತಹ ಈ ಜೀವ ಶರೀರದಲ್ಲಿ ಇದ್ದಾನೆ. ಇದು ಸೋಹಂ ಅನ್ನೋ ಶಬ್ದದ ಅರ್ಥ. ಸೋಹಂ ಅನ್ನೋ ಶಬ್ದ ವೇದದಲ್ಲೂ ಬರ್ತಾ ಇದೆ, ಆಗಮಗಳಲ್ಲೂ ಬರ್ತಾ ಇದೆ. ಸೋಹಂ ಅನ್ನೋ ಮಾತು ಏನು ಅಹಂ ಅಂತಂದ್ರೆ ನಾನು ಅಂತ ಅರ್ಥ ಅಲ್ಲ. ಅಹಂ ಅಹಂ ತತ್ವ, ಅಹಂ ತತ್ವದಲ್ಲಿ ನಿಂತು ಈ ಜೀವನ ನಿಯಮನ ಮಾಡತಕ್ಕಂತಹ ಭಗವಂತ ಅನ್ನೋ ಅರ್ಥವನ್ನ ನಾವಲ್ಲಿ ಅನುಸಂಧಾನ ಮಾಡಬೇಕು. ಇದು ಆ ಕೃಷ್ಣಾಯ ಗೋವಿಂದಾಯ ಗೋಪೀಶನ ವಲ್ಲಭಾಯ ಸ್ವಾಹ ಅನ್ನೋ ಕೃಷ್ಣ ಮಂತ್ರದ ಅರ್ಥ ಅಂತ ಸನತ್ಕುಮಾರ ಸಮಿತಿಯ ವಚನವನ್ನ ವ್ಯಾಕರಣ ಶಾಸ್ತ್ರದ ನಿಯಮಗಳನ್ನ ಉದಾಹರಿಸಿ ಆ ಮಂತ್ರದ ವ್ಯಾಖ್ಯಾನವನ್ನ ಮಾಡಿ ತೋರಿಸ್ತಾರೆ. ಹಾಗೆ ನಾರಾಯಣಾಷ್ಟಾಕ್ಷರ ಮಂತ್ರ ಎಲ್ಲಾ ಮಂತ್ರಗಳಿಗೂ ಕೂಡ ಮೂಲ ಮಂತ್ರ ಅದು. ಆ ಮೂಲ ಮಂತ್ರದ ವ್ಯಾಖ್ಯಾನ ಒಂದೊಂದು ಪದವೂ ಕೂಡ ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲಿ ಜೀವಬ್ರಹ್ಮರ ಭೇದವನ್ನು ಹೇಳ್ತಾ ಇದೆ. ಓಂಕಾರದ ಅರ್ಥ, ನಮಃ ಅನ್ನೋ ಶಬ್ದದ ಅರ್ಥ, ನಾರಾಯಣ ಶಬ್ದದ ಅರ್ಥ, ಎಲ್ಲಾ ಶಬ್ದಗಳು ಕೂಡ ಜೀವಬ್ರಹ್ಮ ಭೇದವನ್ನು ಹೇಳ್ತಾ ಇದೆ. ಆ ನಾರಾಯಣಾಷ್ಟಾಕ್ಷರ ಮಂತ್ರವೇ ಎಲ್ಲ ಮಂತ್ರಗಳಿಗೂ ಮೂಲ ಅಂತ ಆದ್ಮೇಲೆ ಯಾವ ಮಂತ್ರ ತಾನೇ ಜೀವಬ್ರಹ್ಮರ ಐಕ್ಯವನ್ನು ಹೇಳಲು ಸಾಧ್ಯ? ಹೀಗೆ ಅವರು ದ್ವೈತ ಸಿದ್ಧಾಂತವನ್ನ ಈ ತಂತ್ರಸಾರಾಗ ಈ ತಂತ್ರಸಾರ ಸಂಗ್ರಹಕ್ಕೆ ವ್ಯಾಖ್ಯಾನ ಮಾಡುವಾಗಲೂ ಕೂಡ ಆ ದ್ವೈತ ಸಿದ್ಧಾಂತದ ಸಮರ್ಥನೆಯನ್ನು ಬಿಟ್ಟಿಲ್ಲ. ಅವರು ಆ ರೀತಿ ವ್ಯಾಖ್ಯಾನ ಮಾಡಿದೆ, ಅದ್ಭುತವಾದ ವ್ಯಾಖ್ಯಾನ ಅದು. ಇಂತಹ ಮಹಾನುಭಾವರು ಅವರ ಚರ್ಮಶ್ಲೋಕವನ್ನು ಹೇಳಿ ಮುಗಿಸ್ತೇನೆ. ಸರ್ವಕರ್ಮಂ ಸಹೇಶಾನ ಸಭಾಸು ಜಿತವಾಜಿರಾಟ್ ಸರ್ವದಾ ಸರ್ವದೂಪೂಯ ರಘುನಾಥ ಮುನೀಶ್ವರ. ಈ ಶ್ಲೋಕ ಅರ್ಥ ಮಾಡ್ಕೊಳ್ಬೇಕು. ಸರ್ವಂ ಸಹ ಅಂದ್ರೆ ಭೂಮಿ, ಭೂಮಿಯ ಕ್ಷಮಾಗುಣಕ್ಕೆ ಕ್ಷಮೆಯಾ ಧರಿತ್ರಿ ಅಂತ ಕೇಳಿದಿರಲ್ಲ. ಸರ್ವಂ ಸಹ, ನಾವು ಎಷ್ಟು ಅನ್ಯಾಯ ಮಾಡ್ತೀವಿ ಭೂಮಿಯಲ್ಲಿ, ಭೂಮಿಗೆ ಮಾಡತಕ್ಕಂಥ ಅನ್ಯಾಯ, ಮನುಷ್ಯ ಮಾಡೋ ಅನ್ಯಾಯಕ್ಕಿಂತ ಯಾರು ಮಾಡಲಾರರು, ಆದ್ರೆ ಎಲ್ಲವನ್ನೂ ಸಹಿಸ್ತಾಳೆ. ಅದರಿಂದ ಸರ್ವಂ ಸಹ ಅಂತ ಹೆಸರು. ಸರ್ವಂ ಸಹೇಶಾನ ಅಂದ್ರೆ ಭೂಪತಿಗಳು ಅವರ ಕಾಲ ರಘುನಾಥ ತೀರ್ಥರು ತಮ್ಮ ಕಾಲದಲ್ಲಿ ಅವರು ಸರ್ವಂ ಸಹೇಶಾನ ಸಭಾಸು ಎಲ್ಲರ ರಾಜರ ಸಭೆಗಳಿಗೆ ಅವರು ಹೋಗಿದ್ರು, ಎಲ್ಲರಿಂದಲೂ ಗೌರವವನ್ನು ಪಡೆದಿದ್ರು, ಅಲ್ಲಿದ್ದ ಎಲ್ಲಾ ವಾದಿಗಳನ್ನು ಕೂಡ ಜಯಿಸಿದ್ದರವರು. ಹಾಗೆ ಸರ್ವಂ ಸಹೇಶಾನ ಸಭಾಸು ಜಿತವಾಜರಾಟ್